ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾನ್ನಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾಚ್ಯುತಾನಂತ ಲೀಲಾಗೋಪಾಲ ಪಾಲಿತಾಂ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುನ್ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾರಿಣಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾಜರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ಧೀವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಬತೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮುಂದೆ ಹೇಳುತ್ತಾರೆ, ಧ್ಯಾನ ಶ್ಲೋಕವನ್ನು ಪೇಳು, ಆನಂದದಾನಿಯನ್ನು ಶ್ರೀನಖ ಪಿಡಿದು ಸುಂದರಾನನ ಪರ್ಯಂತ ಮಾನಸದಲ್ಲಿ ನೋಡಿ ಧ್ಯಾನವನ್ನು ಮಾಡು. ಒಂದೊಂದನು ನಿರೀಕ್ಷಿಸಿ ದೃಢವನು ತಿಳಿದು ಖಚಿತದಲ್ಲಿ ನೀನರಿದು ಧನ್ಯನಾಗೋ. ಧ್ಯಾನ ಶ್ಲೋಕವನ್ನು ಹೇಳ್ತಾ ಬರಬೇಕಂದ್ರೆ ಮನಸ್ಸಿನಲ್ಲಿ ಭಗವಂತನ ಮೂರ್ತಿ ನಿಲ್ಲತಾ ಬರ್ತಾ ಇದೆ. ವಾಸನಾಮಯ ಮೂರ್ತಿ, ಹೊರಗೆ ನೋಡಿದ ಮೂರ್ತಿಯೇ, ನೋಡಿದ ಅನುಭವದ ಮನಸ್ಸಿನ ಸಂಸ್ಕಾರದಿಂದಾಗಿ ಒಳಗೆ ಪ್ರತಿಮಾ ತಯಾರಾಗ್ತಾ ಇದೆ. ಅದರೊಳಗೆ ಭಗವಂತನ ಚಿಂತನ ಆಗ್ತಾ ಇದೆ. ಆ ಚಿಂತನ ಆಗುವಾಗ ಹೇಗೆ ಭಗವಂತನ ಧ್ಯಾನ ಮಾಡಬೇಕು ಅಂದ್ರೆ ಧ್ಯಾನ ಶ್ಲೋಕವನ್ನು ಕೇಳು. ಧ್ಯಾನ ಶ್ಲೋಕದಲ್ಲಿ ಏನು ವಿಶೇಷ, ನಾವು ಭಗವಂತನ ಗುಣಗಳು ಚಿಂತನೆ ಮಾಡಬೇಕು, ಅವೆಲ್ಲ ಧ್ಯಾನ ಶ್ಲೋಕದಲ್ಲಿ ಇದೇ ಇರುತ್ತೆ. ಹೌದಾ? ಧ್ಯೇಯಸ್ವರ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯುರವಾನ್ ಮಕರ ಗುಣಲವಾನ್ ಕಿರೀಟಿ ಹಾರಿ ಹಿರಣ್ಮಯ ಬಹು ಧೃತಚಕ್ರ ಶಂಖ. ಹೌದಾ? ಈ ರೀತಿಯಾಗಿ ಬರ್ತಾ ಇದೆ. ಹಾಗೆ ಒಂದೊಂದು ಧ್ಯಾನ ಶ್ಲೋಕಕ್ಕೂ ಕೂಡ ವಿಶೇಷವಾಗಿ ಅಂದ್ರೆ ಧ್ಯಾನ ಶ್ಲೋಕ ಹೇಳೋದರ ತಾತ್ಪರ್ಯ ಅಲ್ಲ, ಧ್ಯಾನ ಶ್ಲೋಕದಲ್ಲಿ ಅವನ ಗುಣಗಳ ಧ್ಯಾನ, ರೂಪದ ಧ್ಯಾನ, ಅವನ ಕ್ರಿಯೆಗಳ ಧ್ಯಾನ, ಗುಣ ರೂಪ ಕ್ರಿಯೆಗಳ ಪರಿಚಯ ಮಾಡಿಕೊಡುತ್ತಾರೆ. ಅದನ್ನ ತಿಳಿದು ಚಿಂತನೆ ಮಾಡಬೇಕು. ಅದೆಂಥದ್ದು ಅಂದ್ರೆ ಆನಂದದಾನಿಯನ್ನು, ಆನಂದದಾನಿ ಆನಂದವನ್ನ ಕೊಡತಕ್ಕಂಥದ್ದು ಯಾವುದು ಅಂದ್ರೆ ಧ್ಯಾನ ಶ್ಲೋಕ. ಆ ಧ್ಯಾನ ಶ್ಲೋಕದಲ್ಲಿರುವ ಭಗವದ್ ರೂಪವೇ ನಮಗೆ ಆನಂದವನ್ನು ಕೊಡುತ್ತೆ. ಹಾಗೆ ಆನಂದದಾನಿ, ಆ ಧ್ಯಾನ ಶ್ಲೋಕದಿಂದ ಪ್ರತಿಪಾದ್ಯನಾದ ಭಗವದ್ ರೂಪ ಏನಿದೆ ನಮ್ಮ ಹೃದಯದಲ್ಲಿದೆಯಲ್ಲ, ಆ ರೂಪ ಎಂಥದ್ದು ಅಂದ್ರೆ ಆನಂದದಾನಿ. ಒಂದೊಂದು ಪಾದ ಮೊದಲುಕೊಂಡು ಶಿರಪರ್ಯಂತ ಭಗವದ್ ರೂಪವನ್ನು ಚಿಂತನೆ ಮಾಡುತ್ತಾ ಬಂದರೆ ನಮ್ಮಲ್ಲಿ ಆನಂದ ಉಕ್ಕಿ ಹರಿತಾ ಬರುತ್ತೆ. ಚೆನ್ನಾಗಿ ತಿಳಿಯಬೇಕಿದು ಅಂದ್ರೆ ಆ ಧ್ಯಾನ ಮಾಡುವಾಗ ಭಗವಂತನ ಪಾದ ಮೊದಲುಕೊಂಡು ಶಿರಪರ್ಯಂತ ಚಿಂತನೆ ಮಾಡ್ತಾ ಬರಬೇಕು. ಆ ಪಾದ ಮೊದಲುಕೊಂಡು ಶಿರಪರ್ಯಂತ ಚಿಂತನೆ ಮಾಡುವಾಗ ಪಾದದಿಂದ ಶಿರಪರ್ಯಂತ ಒಮ್ಮೆಲೆ ಚಿಂತನೆ ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ಮೂರ್ತಿ ನಿಲ್ಲಲ್ಲ. ಅಂಥ ಕಾಲಕ್ಕೆ ಪಾದ, ಅದರಲ್ಲೂ ದೇವರ ಬೆರಳು, ಉಗುರು, ನಂತರ ಒಂದೊಂದು ಚೂರು ಚೂರು ಮೇಲೆ 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 ಹಾಗೆ ಹಾಗೆ ಭಗವಂತನ ಪೂರ್ಣವಾದ ಅವಯವಗಳನ್ನೆಲ್ಲ ಚಿಂತನೆ ಮಾಡ್ತಾ ಬರಬೇಕು. ಹೇಗೆ ಅಂದ್ರೆ ಒಂದೊಂದನ್ನು ಚಿಂತನೆ ಮಾಡಬೇಕು. ಉಗುರನ್ನ ಚಿಂತನೆ ಮಾಡಿದವರು ಆ ಉಗುರನ್ನ ಚಿಂತನೆ ಮಾಡುತ್ತಾ ಅದು ಮನಸ್ಸಿನಲ್ಲಿ ದೃಢವಾಗಿ ನಿಂತಿದೆ ಅಂದ ಮೇಲೆ ನಂತರ ಬೆರಳು, ನಂತರ ಮತ್ತು ಆ ಪಾದದ ಮೇಲ್ಭಾಗ, ನಂತರ ಹಿಂಭಾಗ, ನಂತರ ಹಾಗೆ 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 ಒಂದೊಂದು ಅವಯವ ಅದನ್ನು ಹೇಳ್ತಾ ಇದ್ದಾರೆ. ಶ್ರೀ ನಖ ಪಿಡಿದು ಸುಂದರ ಆನನ ಪರ್ಯಂತ. ಸುಮ್ಮನೆ ಒಂದ್ಸಲ ನೋಡಿ ಹೀಗೆ ತಟ್ಟ ಟೋಟಲ್ ಮೂರ್ತಿಯನ್ನು ತಗೊಳ್ಳಿಕ್ ಹೋದ್ರೆ ಅದು ಬ್ಲರ್ ಆಗಿ ಬರ್ತಾ ಇರುತ್ತೆ, ಪೂರ್ಣವಾಗಿ ಬರುವುದೇ ಇಲ್ಲ. ಬಂದು ಬಂದಂತೆ ಇರುತ್ತೆ, ಪೂರ್ಣ ಇರಲ್ಲ. ದೂರದಿಂದ ಏನು ಈ ಸೈಟ್ ಇದ್ದವರು ಸ್ಪರ್ಶಿಸ್ತಾ ಇದ್ಬಿಟ್ರೆ ಹೇಗಿರುತ್ತೆ ಹಾಗಿರುತ್ತದೆ, ಹೌದಲ್ವ? ಬ್ಲರ್ ಅಂತ ಕಾಣ್ತಾ ಇರುತ್ತೆ. ಅದೇ ಹೇಳ್ತಾರೆ. ಹಾಗಾದ್ರೆ ಆತನ ಇಡೀ ಮೂರ್ತಿ ನಮ್ಮ ಮನಸ್ಸಿನಲ್ಲಿ ಪ್ರಿಂಟ್ ಆಗಿ ಬರಬೇಕು. ಅದಕ್ಕೆ ಹೇಳ್ತಾರೆ, ಶ್ರೀನಖ ಪಿಡಿದು ಸುಂದರ ಆನನ ಪರ್ಯಂತ. ಸುಂದರವಾದ ಮುಖ, ಆ ಮುಖದ ಪರ್ಯಂತ ಚಿಂತನೆ ಮಾಡಿ. ಹೇಗೆ? ಮಾನಸದಲ್ಲಿ ನೋಡಿ, ಮನಸ್ಸಿನಲ್ಲಿ ನೋಡತಾ ಬರಬೇಕಂತ ಆ ಪಾದವನ್ನ. ನೋಡ್ಲಿಕ್ಕೆ ಏನ್ ಕಾಣಿಸಲ್ಲಲ್ರಿ ಅಲ್ಲಿ ಅಂತ ಹೇಳಿದರೆ, ಮನಸ್ಸಿನಲ್ಲಿ ಚಿತ್ರಣೆ ಮಾಡಿಕೊಳ್ತಾ ಇದ್ರೆ ಆ ಪಾದ ಮನಸ್ಸಿನಲ್ಲೇ ಕಲ್ಪನೆ ಬರ್ತಾ ಇರುತ್ತಲ್ಲ, ಅದನ್ನು ಮಾನಸದಲ್ಲಿ ನೋಡಿ ಧ್ಯಾನವನ್ನು ಮಾಡು. ಅಂದರೆ ಈ ಮಾನಸದಲ್ಲಿ ನೋಡಿ ಎಂಬುದರಲ್ಲೇ ಬಹಳ ಅರ್ಥ ಕೂತಿದೆ. ಮೊದಲು ನಾವು ನೋಡಿದ ಪ್ರತಿಮೆಯನ್ನ ಮನಸ್ಸಲ್ಲಿ ಚಿಂತನೆ ಮಾಡುತ್ತಾ ಇದ್ರೆ ಆ ಪ್ರತಿಮೆ ಮೂಡುತ್ತಾ ಬರುತ್ತೆ. ಪ್ರತಿಮೆ ಮೂಡಿದ್ದು ಮನಸ್ಸಿಗೆ ಆ ಪ್ರತಿಮೆ ಆಕಾರದಲ್ಲಿ ದೇವರು ನೆನಪಾಗ್ತಾ ಇದ್ರೂ ಕೂಡ, ಹೇಗೆ ಕನಸಲ್ಲಿ ಒಂದು ಪ್ರತಿಮೆ ನೋಡಿದರೆ ಸ್ಪಷ್ಟತೆ ಇರುತ್ತೆ, ಆ ಥರ ಈ ಮನಸ್ಸಿನಲ್ಲಿ ಚಿಂತನೆ ಮಾಡಿದಾಗ ಬರಲ್ಲ, ಬ್ಲರ್ ಆಗೇ ಇರುತ್ತೆ. ಆದರೆ ಅದೇ ಆ ಏನು ಚೂರು ಚೂರು ಆ ವಾಸನಾಗಿಂದ ನೋಡಿ ನೋಡಿ ಪ್ರತಿಮೆಯನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಚಿಂತನೆ ಮಾಡ್ತೀವಲ್ಲ, ಅದು ಸ್ಪಷ್ಟ ಆಗ್ತಾ ಹೋಗುತ್ತೆ. ಎಷ್ಟು ಹೋಗುತ್ತೆ ಅಂದ್ರೆ, ಸ್ವಪ್ನದಲ್ಲಿ ವಸ್ತುಗಳು ನೋಡ್ತೀವಲ್ಲ, ಕಾಣಿಸ್ತವ, ಆದರೆ ಈ ಕಣ್ಣು ಕೆಲಸ ಮಾಡುತ್ತಾ? ಮಾಡಲ್ಲ. ಮಾಡೋದೇನು? ಮನಸ್ಸೇ, ಮನಸ್ಸೇ ಕೆಲಸ ಮಾಡ. ಮನಸ್ಸಿಂದ ನೋಡುವುದು ಎಂಬುದು ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಇವಾಗ. ಮನಸ್ಸಿಂದ ನೋಡೋದು ಒಂದು ಸ್ವಪ್ನದಲ್ಲೇ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಾಗಾದ್ರೆ ಆ ರೀತಿ ನೋಟ ಈ ಧ್ಯಾನದಲ್ಲೂ ಬರುತ್ತೆ. ಅಂದರೆ ಸ್ವಪ್ನದಲ್ಲಿ ಒಂದು ವೇಳೆ ಪ್ರತಿಮಾ ಸ್ಪಷ್ಟ ಕಾಣಿಸಿದರೆ ಅದು ಹೇಗಿರುತ್ತೆ, ಆ ಥರ ನಮ್ಮ ಧ್ಯಾನದಲ್ಲಿ ಆ ಮೂರ್ತಿ ಹೊಳೆಯುತ್ತಾ ಬರುತ್ತೆ. ಅದನ್ನ ಮಾನಸದಲ್ಲಿ ನೋಡಿ ಧ್ಯಾನವನ್ನು ಮಾಡು. ಹೇಗೆ? ಒಂದೊಂದನ್ನು ನಿರೀಕ್ಷಿಸಿ, ಒಂದೊಂದು ಅವಯವವನ್ನ, ಒಂದೊಂದು ಅವಯವವನ್ನ. ಅಂದ್ರೆ ಇದಕ್ಕೆ ಏನಿರಬೇಕು ಮೇನ್ ಹೇಳಿ?
ಕಾನ್ಸಂಟ್ರೇಷನ್.
ಮಾಡಬೇಕು ಎಂಬ ಹಂಬಲ ಜಾಸ್ತಿ ಇರಬೇಕು, ಮಾಡಬೇಕು ಎಂಬ ಹಂಬಲ ಇರಬೇಕು. ಮಾಡಬೇಕು ಎಂಬ ಹಂಬಲ ಬಂದಾಗಲೇನೆ ಕಲಿ ಬರ್ತಾನೆ. ಅಯ್ಯೋ ಅದು ಅದು ಬಹಳ ಇಂಪಾರ್ಟೆಂಟ್, ಇನ್ನೊಂದದಲ್ಲ, ಮತ್ತೊಂದದಲ್ಲ, ಅದಲ್ಲ, ಇದಲ್ಲ, ಇದ್ಯಾಕೆ ಹಿಡ್ಕೊಂತೀಯಾ ಅಂತ ಒಳಗೆ ಅವನು ಮಾಡುವಂತ ಕ್ವಶನ್ಸ್ಗೆ ದೊಡ್ಡ ಗುಂಡಕಲ್ಲು ತಗೊಂಡು ಅವನ ತಲೆ ಮೇಲೆ ಹಾಕ್ಬೇಕು. ಇದಕ್ಕಿಂತ ಇಂಪಾರ್ಟೆಂಟ್ ಇಲ್ಲ, ಡೋಂಟ್ ಡಿಸ್ಟರ್ಬ್ ಅಂತ ಅವನ ತಲೆ ಮೇಲೆ ಹಾಕಿ. ಹೌದು, ಆ ಮಾಮೂಲಾಗಿ ಸುಮ್ಮನೆ ಕೂತಿರ್ತೀವಿ, ಅಲ್ಲಿ ಕೂತಾಗಲೇನೆ ಎಲ್ಲ ಆಲೋಚನೆ ಬರುತ್ತೆ. ಅದೇನು ಬಹಳ ಇಂಪಾರ್ಟೆಂಟ್, ಏನು ಮಾಡಿಬಿಡ್ತೀವಿ ಏನೋ ಎಂಬ ಟೆನ್ಷನ್ ಬರ್ತಾ ಇರುತ್ತೆ. ಮತ್ತ ಅದಕ್ಕೆ ತಕ್ಕಂತೆ ಬೇಗ ಬೇಗ ಮುಗಿಸಿದ ಮೇಲೆ ಅಂಥದ್ದೇನು ಮಾಡಲ್ಲ ಅಲ್ಲಿ ಹೋಗಿ, ಸುಮ್ಮನೆ ಕೂತಿರ್ತೀವಿ ನಾವು. ಹೌದಾ? ಇದು ಅನುಭವ ಸಿದ್ಧ. ಅಂದ್ರೆ ಅಲ್ಲ, ಅಲ್ಲಿಂದ ಎಬ್ಬಿಸಲಿಕ್ಕೆ ಮನಸ್ಸಿನಲ್ಲಿ ಬರುವಂತ ಇದು ಅಷ್ಟೇ, ಅಲ್ಲಿಂದ ಎದ್ರೆ ಸಾಕು ತಾತ್ಪರ್ಯ. ಖುಷಿಯೋ ಖುಷಿ, ಇನ್ನೇನು ಆನಂದ ಆಗ್ಬಿಡ್ತಾ ಇರುತ್ತೆ. ಆ ಪೂಜಾ ಜಪ ಕಾಲಕ್ಕೆ ಟೆನ್ಷನ್ಸ್ ಬರ್ತಾ ಇರುತ್ತೆ, ಇದೇನು ಮುಗಿಸ್ಬಿಟ್ರೆ ಸಾಕಪ್ಪ, ಅದೇನು ಮಾಡಿಬಿಡ್ತೀವಿ, ಉದ್ಧಾರ ಮಾಡಿಬಿಡ್ತೀವಿ ಅಂತ. ಮತ್ತೆ ಅದು ಏನು ಇರಲ್ಲ. ಅದಕ್ಕೆ ಅಂಥದ್ದನ್ನು ಏನಾದ್ರೂ ಇದ್ರೆ ಕತ್ತರಿಸಿ, ಇದಕ್ಕಿಂತ ನನಗೆ ಬೇಕಾಗಿದ್ದಿಲ್ಲ, ನಾ ಒಂದು ಕ್ಷಣದಲ್ಲಿ ಪ್ರಾಣ ಹೋದರೆ ನನ್ನ ಕಾಯೋದು ಇದೊಂದೇ, ಅವೆಲ್ಲ ಇದ್ದೇ ಇರುತ್ತೆ. ಸಾಯೋ ಪರ್ಯಂತ ನಮ್ಮನ್ನ ಬಡದೆಬ್ಬಿಸಿ ಕೇಳ್ತಾನೆ ಇರ್ತಾರೆ, ಇದು ಮಾಡಿದ್ಯಾ, ಅದು ಮಾಡಿದ್ಯಾ, ಇದು ಮಾಡಿದ್ಯಾ ಅಂತಾನೆ ಬರ್ತಾ ಇರುತ್ತೆ. ಅದಕ್ಕೆ ಧ್ಯಾನವನ್ನು ಮಾಡು, ಒಂದೊಂದನ್ನು ನಿರೀಕ್ಷಿಸಿ, ಆ ಪಾದ ಮೊದಲುಕೊಂಡು ಶಿರ ಪರ್ಯಂತ ಒಂದೊಂದು ಅವಯವವನ್ನ ನಿರೀಕ್ಷಾ ಅಂದ್ರೆ ನಿತರಾಂ ಈಕ್ಷಾ, ಚೆನ್ನಾಗಿ ನೋಡುತ್ತಾ ಬರಬೇಕಂತೆ. ಹಾ, ನಿರೀಕ್ಷಿಸಿ ಅಂದ್ರೆ ಆ ಪ್ರತಿಮಾ ನೋಡಬೇಕು, ಆ ಪ್ರತಿಮೆಯನ್ನ ಚೆನ್ನಾಗಿ ಮನಸ್ಸಲ್ಲಿ ಕೂಡಿಸ್ಕೋಬೇಕು. ಕೂಡಿಸ್ಕೊಂಡು ಮತ್ತ ಅಂದ್ರೆ ಒಂದ್ಸಲ ನೋಡಿ ಕಣ್ಣು ಮುಚ್ಚಿದ್ರೆ ಪ್ರತಿಮಾ ಬರುತ್ತೆ, ಪ್ರತಿಮಾ ಪಾದದ ಬೆರಳು ಅಲ್ಲಿ ಬರ್ತಾ ಇರುತ್ತೆ. ಮತ್ತ ಕಣ್ಣು ತೆಗೆದರೆ ಮತ್ತು ಮುಚ್ಚಿದರೆ ಪ್ರತಿಮಾ ನೋಡದೆ ಹೊರಟೋಗಿರುತ್ತೆ. ಹಾಗಲ್ಲದೆ ನೋಡಬೇಕು, ಕಣ್ಣು ಮುಚ್ಚಬೇಕು, ಒಳಗೆ ಪ್ರಿಂಟ್ ತಕ್ಕೋಬೇಕು, ಮತ್ತು ನೋಡಬೇಕು, ಮತ್ತು ಹಾ ದೃಢವನ್ನು ತಿಳಿದು ಅಂದರೆ ಇನ್ನ ಪ್ರತಿಮಾ ಇಲ್ಲದೇನೆ ಕಣ್ಣು ಮುಚ್ಚಿದ್ರೂ ಕೂಡ ಆ ಅವಯವ ದೃಢವಾಗಿ ಬರ್ತಾ ಇದೆ. ಇನ್ನ ಗಟ್ಟಿ ಎಷ್ಟು ಸಲ ಒಂದು 1000 ಸಲ ಮಾಡಿದ್ರು ಕೂಡ ಎಸ್ ಪ್ರಿಂಟ್ ಹಾಗೆ ಕೂತಿದೆ. ದೃಢವನ್ನು ತಿಳಿದು ಖಚಿತದಲ್ಲಿ ಇನ್ನ ಅದು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಈ ದಿನ ಎಲ್ಲ ಕೂಡ ಆ ಪಾದವನ್ನು ಚಿಂತನೆ ಮಾಡೋದು 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 ಮಾಡೋದು. ಆ ಎಸ್ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. ಖಚಿತದಲ್ಲಿ ನೀನರಿದು ಧನ್ಯನಾಗು ಅಂದ್ರೆ ಜಿತಂ ಜಿತಂ ಅಪೋಹ್ಯ ಸ್ಥಾನಂ ಅಂತ ಹೇಳ್ತಾರೆ ಭಾಗವತ ದ್ವಿತೀಯ ಸ್ಕಂಧದಲ್ಲಿ. ಒಂದೊಂದು ಸ್ಥಾನವನ್ನ ಗೆಲ್ಲು, ಗೆಲ್ಲುವುದು ಅಂದ್ರೆ ಒಂದೊಂದು 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 ಆ ಅವಯವವನ್ನು ನೋಡಿ ಪ್ರಿಂಟ್ ತೆಕ್ಕೊಂಡ್ರೆ ಚೆನ್ನಾಗಿ ಬಂದ್ರೆ ಗೆದ್ದಂತೆ, ಅದು ಬಂತು ಅಂತ ನಮ್ಮ ಕೈಗೆ. ಆ ರೀತಿಯಲ್ಲಿ ನೀನರಿದು ಧನ್ಯನಾಗು. ಆ ರೂಪವನ್ನು ನೋಡೋ ಕಾಲಕ್ಕೆ ಏನಂತ ನೋಡಬೇಕು, ಹೇಗೆ ಅಂದ್ರೆ ಆಶ್ರಯಂ ಭದ್ರಂ ಈಕ್ಷತಃ, ನನಗೆ ಭದ್ರವಾದ ಆಶ್ರಯ, ನನಗೆ ಯಾವ ಯಾವ ತೊಂದರೆಗಳಿವೆ ಎಲ್ಲವನ್ನ ದೂರ ಓಡಿಸಿ. ಹೇಗೆ ಈ ಅರಣ್ಯದಲ್ಲಿ ಮೃಗಗಳು ಬೇಟೆಗಾರರು 4 ಕಡೆಯಿಂದ ಎಲ್ಲಾ ಆಯುಧಗಳು ಹಿಡ್ಕೊಂಡು ಅಟ್ಟಿಸಿಕೊಂಡು ಬರ್ತಾ ಇದ್ರೆ ಪ್ರಾಣ ಭಯದಿಂದ ಓಡತಕ್ಕಂತಹ ಪ್ರಾಣಿ, ಒಳ್ಳೆ ಗುಹೆ ಸಿಕ್ಕಿಬಿಟ್ರೆ ಇವರು ಬಾರದೇ ಇರುವಂತಹ, ಇನ್ನು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಡೆ ಹೋಗ್ಬಿಟ್ರೆ ಇವರೆಲ್ಲ ಸುತ್ತು ಇರಬೇಕು ಮತ್ತು ಅವರನ್ನು ಇದು ನೋಡ್ತಾನೆ ಇರಬೇಕು. ಅವರಿಗೆ ಸಿಗದೆ ಮೇಲೆ ಕೂತಿರಬೇಕು, ಅವ ಖುಷಿಯಿಂದ ನೋಡುತ್ತಾ ಸಂತೋಷವಾಗಿ ಅಲ್ಲಿ ಹೇಗಿದ್ಬಿಡುತ್ತೋ ಆ ತರ ನಾವು ಎಲ್ಲಾ ವಿಶೇಷವಾಗಿ ನಮ್ಮ ಸುತ್ತು ಇರುವ ತೊಂದರೆಗಳೆಲ್ಲ ಹೋಗಿಬಿಟ್ಟು ಭದ್ರವಾಗಿರತಕ್ಕಂಥ ಒಂದೇ ಒಂದು ಆಶ್ರಯ ಅಂದ್ರೆ ಶ್ರೀಹರಿ. ಆ ರೂಪವನ್ನು ನೋಡುತ್ತಾ ಇದು ನನಗೆ ಆಶ್ರಯವಾದ ರೂಪ, ಇದು ನನ್ನ ಹೃದಯದೊಳಗೆ ಚಿಂತನೆ ಮಾಡುತ್ತಾ ಇದ್ದೇನೆ, ಇದೇ ರೂಪ ನನ್ನ ಸುತ್ತು ಕೂತಿದೆ ಅಂತ ಚಿಂತನೆ ಮಾಡಬೇಕು. ಖಚಿತದಲ್ಲಿ ನೀನರಿದು ಅಂದರೆ ಖಚಿತದಲ್ಲಿ ಅರಿಯೋದು ಅಂದ್ರೆ ಏನು ಅಂದರೆ ಸ್ವಾಮಿಯೇ ನನ್ನಿಂದ ಅವನ ಪಾದವನ್ನ ಧ್ಯಾನ ತಾನು ಮಾಡಿ ನನ್ನಿಂದ ಮಾಡಿಸ್ತಾ ಇದ್ದಾನೆ, ಅವನೇ ನನ್ನಲ್ಲಿ ಬಂದು ಚೆನ್ನಾಗಿ ಕೂಡುತ್ತಾ ಇದ್ದಾನೆ, ನಾನಾಗಿ ಅವನ ಪಾದ ಹಿಡಿದು ಮನಸ್ಸಲ್ಲಿ ಕೂಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಅವನ ಸಂಕಲ್ಪ ಇದ್ದದ್ದಕ್ಕೆ ನನಗೆ ಈ ತರ ಆಗ್ತಾ ಇದೆ, ಹರೇ ನಿನ್ನ ಅನುಗ್ರಹ ಅಂತ ಅರಿದು ಚೆನ್ನಾಗಿ ಅರಿದು ಧನ್ಯನಾಗು. ಶ್ರೀನಿವಾಸನ ಗುಣವ ಹೇಳ್ತಾರೆ, ಇದು ಹಿಂದಕ್ಕೆ ತಿರುಗಿಸಿದ್ರೆ ಶಬ್ದ ಶ್ರೀನಿವಾಸನ ಗುಣವ ಖಚಿತದಲ್ಲಿ ನೀನರಿದು ಧನ್ಯನಾಗು. ದೇವರ ಗುಣಗಳನ್ನು ಚೆನ್ನಾಗಿ ರೂಪವನ್ನ ಖಚಿತವಾಗಿ ತಿಳಿದು ಒಂದೊಂದು ಒಂದೊಂದು ಸ್ಥಾನದಲ್ಲಿ ಆ ಭಗವಂತನ ಅವಯವಗಳನ್ನು ಚಿಂತನೆ ಮಾಡುತ್ತಾ ಧನ್ಯನಾಗು. ಬರೀ ರೂಪ ಬಂದ್ರೆ ಸಾಲದು, ಗುಣಗಳನ್ನ ಚಿಂತನೆ ಮಾಡಯ್ಯ. ಎಂಥ ಗುಣ? ಒಂದೊಂದು ಒಂದೊಂದು ಗುಣಗಳು ಹೇಗೆ? ಎದುರಿಗೆ ಒಳಗೆ ಭಗವಂತ ಇದ್ದಾನೆ, ಅವನನ್ನೇ ನೋಡ್ತಾ ಇರೋದು. ಪ್ರತಿಮಾ ದೇವರಲ್ಲ, ಅದರೊಳಗೆ ದೇವ ಸ್ವಾಮಿ ಇದ್ದಾನೆ ಎಂದು ಚಿಂತನೆ ಮಾಡುತ್ತಾ ಇನ್ಯಾರು ನಮ್ಮ ಕಣ್ಣಿಗೆ ಇಲ್ಲ, ಅವನೊಬ್ಬನೇ ಇದ್ದಾನೆ. ಅವನನ್ನೇ ನೀನಿಂಥವ 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 ಅಂತ ಚಿಂತನೆ ಮಾಡ್ತಾ ಬರೋದು ಸುಲಭ. ದೇವರು ತಲೆಯಲ್ಲಿ ಇಳಿದಿದ್ರೆ ಆ ಸ್ತೋತ್ರ ಬರೀ ಬರಡು ಹೋಗ್ತಾ ಇರುತ್ತೆ, ಅವ ಮೆಕ್ಯಾನಿಕಲ್ ಆಗಿ ಹೋಗ್ತಾ ಇರುತ್ತೆ. ಅದೇ ಅರ್ಥ ತಿಳಿದ್ರೆ ಅವನನ್ನೇ ಎದುರಿಗೆ ಚಿಂತನೆ ಮಾಡುತ್ತಾ ನೀನಿಂಥವ ನೀನಿಂಥವ ಅಂತ ಚಿಂತನೆ ಮಾಡಿದ್ರೆ ಅದರ ರುಚಿಯೇ ಬೇರೆ. ಅದಕ್ಕೆ ನೀನರಿದು ಧನ್ಯನಾಗು ಶ್ರೀನಿವಾಸನ ಗುಣವ. ಶ್ರೀ ಅಂತ ಹೇಳಿದ್ರೆ ಇಂದ್ರಿಯಗಳು, ಆ ಎಲ್ಲ ಇಂದ್ರಿಯಗಳಲ್ಲಿ ನಿಂತಿರತಕ್ಕಂಥ ಭಗವಂತನ ಗುಣವನ್ನು ತಿಳಿಯುವುದು ಅಂದ್ರೆ ಇವನೇ ನನ್ನ ಸರ್ವೇಂದ್ರಿಯ ಪ್ರೇರಕ, ನನ್ನ ಪ್ರಾಣಕ್ಕೂ ಪ್ರೇರಕ, ಪ್ರಾಣಪತಿ ಇವನೇ, ಇವನೇ ಇವನಿದ್ದರೆ ಆಗತ್ತೆ ಇಲ್ಲದಿದ್ರೆ ಏನೂ ಆಗಲ್ಲ ಅಂತ ಶ್ರೀನಿವಾಸನ ಗುಣವ. ಧ್ಯಾನ ಜ್ಞಾನ ಗಾನ ಸನ್ಮಾನ ಬಾಹ್ಯರಂಗದಲ್ಲಿ ಬಹಿರಂಗದಲ್ಲಿ ಏನೇನು ಇದ್ದ ಪೂಜೆಯನ್ನು ಮಾಡು ಒಳಗೆ ನಲಿದು. ಇಂಥ ಸ್ವಾಮಿಯನ್ನ ಗುಣವನ್ನ ಧ್ಯಾನ ಮಾಡುತ್ತಾ ನೀನಿಂಥವನೋ ಅಂತ ಚಿಂತನೆ ಮಾಡುತ್ತಾ ಅದರಲ್ಲೂ ಜ್ಞಾನ ಅಂದ್ರು. ಏನು ಜ್ಞಾನ? ಆತನ ರೂಪವನ್ನ ಧ್ಯಾನ ಮಾಡುತ್ತಾ ಇದ್ವಿ, ಇಂಥ ಒಳ್ಳೆವ ಅಂತ ಚಿಂತನೆ ಮಾಡುತ್ತಾ ಇದ್ವಿ, ಆತ ಮಾಡುವ ಉಪಕಾರವನ್ನ ಒಂದೊಂದು ನೆನೆಯಬೇಕಪ್ಪ. ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ನನ್ನ ಸಕಲೇಂದ್ರಿಯಗಳು ಹಾಗೆ ಹೀಗೆ ಎಲ್ಲ ಕದಲತಾನೆ ಇರುತ್ತೆ, ಎಲ್ಲಾ ಕೆಲಸ ಆಗ್ತಾ ಇರುತ್ತೆ, ಪ್ರತಿಯೊಂದರಲ್ಲೂ ನಿನ್ನ ಕೈ ಇಟ್ಟು ನಿನ್ನ ಕಾಲಿಟ್ಟು ಕದಲಿಸಿದರೆ ಹೊರತು ಆಗಲ್ಲಯ್ಯ, ಎಷ್ಟು ಕಾಲ, ಎಷ್ಟು ಕೋಟಿ ಕೋಟಿ ಜನ್ಮಗಳಿಂದ, ಪ್ರತಿಯೊಂದು ಜನ್ಮದಲ್ಲೂ, ಪ್ರತಿಯೊಂದು ದಿನದಲ್ಲೂ, ಪ್ರತಿಯೊಂದು ಕ್ಷಣದಲ್ಲೂ ನನ್ನ ಸುತ್ತೇ ಇದ್ದು, ಅದು ನಾನು ಇರುವೆಯಾಗಿ ಹುಟ್ಟಿದನೋ, ಆನೆಯಾಗಿ ಹುಟ್ಟಿದನೋ, ನರಿಯಾಗಿ ಹುಟ್ಟಿದನೋ, ನಾಯಿಯಾಗಿ ಹುಟ್ಟಿದನೋ ಗೊತ್ತಿಲ್ಲ, ನನ್ನ ಜೊತೆಗೇನೆ ಇದ್ದುಕೊಂಡು ಆ ನರಿಯಾಗೋ ನಾಯಿಯಾಗೋ ಎಲ್ಲೋ ಒಬ್ಬನೇ ಹೋಗ್ತಾ ಇರುವಾಗ ಆ ಶರೀರ ಹೊತ್ತುಕೊಂಡು ನನ್ನ ಜೊತೆಗೆ ಬಂದವ ನೀನೆ. ಆ ಕಾಡಲ್ಲೋ ಎಲ್ಲೋ ಒಬ್ಬನೇ ಮಳಿಗೋ ಚಳಿಗೋ ನೆಂದು ಎಲ್ಲೋ ಮೂಲೆಯಲ್ಲಿ ಕಾಲುವೆಯಲ್ಲೋ ಬಿದ್ದಿರುವಾಗ ನನ್ನ ಜೊತೆಗೇ ಇದ್ದವ ನೀನೆ ಅಲ್ವಾ? 24 ಗಂಟೆ ನನ್ನ ಜೊತೆಗಿರುವಂಥವ ನೀನೆ. ಹಾಗೆ ನನ್ನನ್ನ ಮೆರೆಸಿ ಎಲ್ಲರೂ ಆಹಾ ಓಹೋ ಅನ್ನುವಾಗ ಜೊತೆಗಿದ್ದವ ನೀನೆ, ಒಬ್ಬನೇ ಇರುವಾಗ ಜೊತೆಗಿದ್ದವ ನೀನೆ, ಸರ್ವತ್ರ ವ್ಯಾಪ್ತ ನೀನೆ, ನನ್ನ ಜೊತೆಗಿರುವವ ನೀನೆ, ನಿನ್ನ ಬಿಟ್ಟು ಇನ್ನೊಬ್ಬರಿಲ್ಲ ಹರಿಯೇ. ನಿನ್ನ ಅನುಗ್ರಹದಿಂದ, ತತ್ವಾಭಿಮಾನಿಗಳ ಅನುಗ್ರಹದಿಂದ ನಿನ್ನ ಈ ಕರುಣೆ ನನ್ನ ಪರಿಚಯ ಆಗ್ತಾ ಇದೆ ಹರಿಯೇ, ಇದನ್ನ ಸ್ಥಿರ ಮಾಡಯ್ಯ ಅಂತ ಭಗವಂತನನ್ನ ಪ್ರಾರ್ಥನೆ ಮಾಡುತ್ತಾ, ಅವ ನಮಗೆ ಮಾಡತಕ್ಕಂತಹ ಉಪಕಾರ, ಚೂರು ನಮ್ಮಿಂದ ಏನು ಬೇಡದೆ ಮಾಡುವಂತಹ ಉಪಕಾರ, ಆ ಉಪಕಾರ ಮಾಡುವಾಗ ಅವ ನಮಗಾಗಿ ಒದ್ದಾಡುವ ರೀತಿ, ಅದು ನೆನೆಯುತ್ತಾ ಇದ್ರೆ ಮನಸ್ಸು ತೊಯ್ತಾ ಬರುತ್ತೆ. ಇಲ್ಲದಿದ್ದರೆ ಮನಸ್ಸೇ ಏನೂ ಚೂರು ಆ ಕರಗದೆ ಆ ದೇವರ ಚಿಂತನೆ ಮಾಡುವುದು ಅಂದ್ರೆ ಒಣ ಸಿಪ್ಪೆಯನ್ನ ಅದರಂತೆಯೇ ಇರುತ್ತೆ, ವೇಸ್ಟ್. ಅದಕ್ಕೆ ಅವನ ಮೇಲೆ ಅಭಿಮಾನ ಉಕ್ಕಿ ಹರಿಬೇಕು. ಅವ ನಮಗೆ ಮಾಡುವ ಕರುಣ, ಅವ ಮಾಡುವ ಉಪಕಾರವನ್ನು ನೆನೆದರೆ ಹೊರತು ನಮಗೆ ಭಗವಂತನಲ್ಲಿ ಮನಸ್ಸು ಕರಗಿ ಬರಲ್ಲ. ಅದಕ್ಕೆ ಹೇಳ್ತಾರೆ, ಧ್ಯಾನ, ಅವನ ರೂಪದ ಚಿಂತನೆ, ಅವನ ಗುಣದ ಚಿಂತನೆ, ಆದ ಮೇಲೆ ಅವನ ಕ್ರಿಯ, ಅವನು ಮಾಡುವಂತಹ ಉಪಕಾರದ ಚಿಂತನೆ ಮಾಡುತ್ತಾ ಆ ಧ್ಯಾನದಲ್ಲಿ ಜ್ಞಾನವನ್ನ ಬೆರೆಸು. ದಿನೇ 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 ಜ್ಞಾನ ಹೆಚ್ಚಾಗ್ತಾ ಹೋಗುತ್ತಂತೆ. ಅಂದರೆ ತಿಳ್ಕೊಂಡಿರೋದು ಪುರಾಣದಲ್ಲಿ ಅಲ್ಲಿ ಇಲ್ಲಿ ಕೇಳಿ ಕೇಳಿ ತಲೆಯಲ್ಲಿ ತುಂಬಿರುತ್ತೆ. ಆದರೆ ಆ ಪುರಾಣ ಆದ ಮೇಲೆ ಮಾರನೇ ದಿನ ಮತ್ತೂ ಕೇಳೋ ಪರ್ಯಂತ ಅದು ಎಂದಾದರೂ ನೆನಪಿಗೆ ಬರ್ತಾ ಇದೆಯಾ? ಇಲ್ಲ, ಅಲ್ಲಿಗೆ ಮುಗಿದೋಗಿರುತ್ತೆ, ಅದು ಮತ್ತೂ ನೆನಪಿಗೆ ಬರಲ್ಲ. ಅದನ್ನು ಹೇಳ್ತಾರೆ, ಧ್ಯಾನದಲ್ಲಿ ಕೂತಾಗ ಈ ತಿಳ್ಕೊಂಡ ಜ್ಞಾನ ಹೊಳೆಯುತ್ತಾ ಬರಬೇಕಂತೆ. ನೀನು ಹೀಗೆ, ನೀನು ಹೀಗೆ ಹೀಗೆ ಅನ್ನು ತಿಳ್ಕೊಂಡದ್ದು ನೆನಪಿಗೆ ಬಂದರೆ ಅದು ಧ್ಯಾನದಲ್ಲಿ ಜ್ಞಾನ. ಇಲ್ಲದಿದ್ರೆ ಬರೀ ಪ್ರವಚನ, ಅಲ್ಲಿಗೆ ಸೀಮಿತ ಆ ಜ್ಞಾನ. ಮತ್ತು ಇನ್ನೊಬ್ರು ಕ್ವಶನ್ ಮಾಡಿದಾಗ ಆನ್ಸರ್ ಕೊಡ್ಲಿಕ್ಕೆ ಅನುಕೂಲ ಆಗತ್ತಷ್ಟೇ. ಅವನನ್ನು ಎದುರಿಗೆ ಇಟ್ಟುಕೊಂಡು ಚಿಂತನೆ ಮಾಡುವಾಗ ಒಳಗಿಂದ ಆ ತಿಳುವಳಿಕೆ ಬಂದು ಹೌದು ನೀನು ಹೀಗೆ ನೀನು ಹೀಗೆ ಅಂತ ನಮ್ಮ ಮನಸ್ಸಿಗೆ ಬರಲ್ಲ, ಅದು ಬರಬೇಕು. ಅದಕ್ಕೆ ಧ್ಯಾನ ಜ್ಞಾನ ಅಷ್ಟೇ ಅಲ್ಲದೆ ಆ ಚಿಂತನೆ ಮಾಡತ್ತಾದ್ರೆ ಏನಾಗುತ್ತೆ? ಈಗ ಬಾಯಲ್ಲಿ ಪದಾರ್ಥ ಇಟ್ಟುಕೊಂಡು ಸುಮ್ಮನೆ ಕೂತಿದ್ದರೆ ಇನ್ನೊಂದು ಪದಾರ್ಥ ಬಾಯಿಗೆ ಹೋಗ್ಲಿಕ್ಕೆ ಸಾಧ್ಯವ ಇಲ್ಲ? ಆ ಬಂದ ಪದಾರ್ಥ ಅಗಲು ಚೆನ್ನಾಗಿ ನುಂಗಿದರೆ ಇನ್ನೊಂದು ಬರಲಿಕ್ಕೆ ಅವಕಾಶ ಇಟ್ಕೊಳ್ಳಿಕ್ಕೆ ಆಗುತ್ತೆ. ಇಲ್ಲದಿದ್ದರೆ ಎಷ್ಟೇ ಬಾಯಲ್ಲಿದ್ರು ಕೂಡ ಎಲ್ಲ ಹೊರಗೆ ಬಿದ್ದು ಹೋಗ್ತಾ ಇರುತ್ತೆ ಇಡ್ಲಿಕ್ಕೆ ಹೋದ್ರೆ. ಹಾಗೆ ಏನು ಜ್ಞಾನ ನಾವು ತಿಳ್ಕೊಂಡಿರ್ತೀವಲ್ಲ, ಧ್ಯಾನದಲ್ಲಿ ಅನುಷ್ಠಾನಕ್ಕೆ ಬರ್ತಾ ಬರ್ತಾ ಖರ್ಚಾಗ್ತಾ ಬಂದರೆ ಹೊರಗಿನದ್ದು ಅನುಷ್ಠಾನದಲ್ಲಿ ಮತ್ತು 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 ಪ್ರವೇಶ ಮಾಡ್ತಾ ಇರುತ್ತೆ. ಇಲ್ಲದಿದ್ರೆ ಆಗಲ್ಲ. ಅದಕ್ಕೆ ಹೇಳ್ತಾರೆ ಧ್ಯಾನ ಜ್ಞಾನ. ಅವಾಗೇನಾಗುತ್ತೆ, ಈ ಎಲ್ಲ ತಿಳ್ಕೊಂಡದ್ದೆಲ್ಲ ನಮ್ಮ ಅನುಷ್ಠಾನಕ್ಕೆ ಬರ್ಲಿಕ್ಕೆ ಶುರು ಆದರೆ ಅಲ್ಲಿ ಖಾಲಿ ಆಗುತ್ತಲ್ಲ, ದೇವ್ ನೋಡ್ತಾನೆ ಮತ್ತೆ ಆ ತುಂಬಿಸ್ತಾನೆ, ಮತ್ತ ಎಲ್ಲೋ ಒಂದು ಕಡೆಯಿಂದ ಬರ್ತಾ ಇರುತ್ತೆ. ಬರಲಿಲ್ಲ, ಇನ್ನ ಹೊರಗಿಂದ ವಿಶೇಷವಾಗಿದ್ದು ಸ್ವಾಮಿ ಕೊಡಿಸ್ತಾ ಇಲ್ಲ, ಒಳಗಿಂದೇ ಕೊಡಿಸ್ತಾನೆ. ಒಳಗಿಂದಲೇನೆ ನಮಗೆ ಗೊತ್ತಿಲ್ಲದ ಅಪರೂಪದ ಚಿಂತನೆ ನಮ್ಮಲ್ಲಿ ಮೂಡಿ ಬರ್ತಾ ಬರುತ್ತೆ, ಆಶ್ಚರ್ಯ ಆಗ್ತಾ ಇರುತ್ತೆ. ಹೋ ಹೌದಲ್ಲ ಹೀಗೆ, ಅದು ಯಾರೂ ಅಲ್ಲ, ಒಳಗೆ ತತ್ವಾಭಿಮಾನಿಗಳು ಕೊಡುವಂತ ಪಾಠ. ಆ ರೀತಿಯಾಗಿ ಅದ್ಭುತವಾಗಿ ತಿಳಿಸಿಕೊಡ್ತಾ ಇರ್ತಾರೆ. ಅದಕ್ಕೆ ಧ್ಯಾನ, ಅದಕ್ಕೆ ಹೇಳ್ತಾರೆ ಧ್ಯಾನದಲ್ಲಿ ಜ್ಞಾನ ಉಂಟು. ಧ್ಯಾನದಲ್ಲಿ ಜ್ಞಾನ ಒಡಕ ಅಂದ್ರೆ ಅದು ಹೇಗೆ? ಅದನ್ನೇ ಜಿತೀರ್ಥರು ವಿಶೇಷವಾಗಿ ಹೇಳ್ತಾರೆ, ಧ್ಯಾನಜ ಜ್ಞಾನ ಯೋಗಾತ ಗಮ್ಯಂ. ಧ್ಯಾನದಿಂದ ಜ್ಞಾನ ಹುಟ್ಟುತ್ತೆ. ಹುಟ್ಟೋದು ಅಂದ್ರೆ ಏನು ಅಂದ್ರೆ ತಿಳಿದದ್ದು ಅನುಭವಕ್ಕೆ ಬರುತ್ತೆ, ಗೊತ್ತಿಲ್ಲದ್ದು ಹೊಳೆಯುತ್ತಾ ಬರುತ್ತೆ. ಅದು ಧ್ಯಾನದಲ್ಲಿ ಜ್ಞಾನ ಬರುವುದು. ಧ್ಯಾನ ಜ್ಞಾನ ನಂತರ ಗಾನ. ಆ ರೀತಿ ಭಗವಂತನ ಚಿಂತನೆ ಮಾಡುವಾಗ ವಿಶೇಷವಾಗಿ ಅವನ ಕರುಣ ಎಲ್ಲ ಪರಿಚಯ ಆಗ್ತಾ ಆಗ್ತಾ ಅದರಲ್ಲಿ ದೃಢವಾಗಿರಬೇಕು. ಏನಂತ ಈ ಚಿಂತನೆ ಮಾಡುತ್ತಾ ನಾಮಸ್ಮರಣೆ ಧ್ಯಾನ ಮಾಡುತ್ತಾ ಇದ್ರೆ ಚೂರು ಆಸೆ ಚೆನ್ನಾಗಿ ಕೂತಿರಬೇಕು. ಇದರಲ್ಲಿ ಏನೋ ಆನಂದ ಇದೆ. ಏನು ಜ್ಞಾನಿಗಳಾದ ಮಧ್ವರಾಯರು ಮೊದಲುಕೊಂಡು ಎಲ್ಲ ಯತಿವರಣ್ಯರು ದಾಸರು ಕೂಡ ಇದರಲ್ಲಿ ಏನೋ ಆನಂದ ಕಂಡು, ಎಂಥ ಆನಂದ, ಈ ಸಂಸಾರದಲ್ಲಿ ಯಾವುದರಲ್ಲೂ ಆನಂದ ಸಿಗಲಿಕ್ಕೆ ಸಾಧ್ಯವಿಲ್ಲ, ಅಂಥ ಆನಂದವನ್ನ ಟೆಸ್ಟ್ ಮಾಡಿ ನೋಡಿ 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 ಏನು ಸಿಗತ್ತಪ್ಪ ಮ್ಯಾಕ್ಸಿಮಮ್ ನಮಗೆ ಈ ಗೃಹಸ್ಥಾಶ್ರಮದಲ್ಲಿ ಸಿಗುವಂತಹ ಸುಖಗಳ ಪಟ್ಟಿ ಮಾಡುತ್ತಾರೆ ಯಾರು, ಪ್ರಹ್ಲಾದರಾಜರು. ಅದಕ್ಕೆ ಯಾವುದು ಟಾಪ್ ಮೋಸ್ಟ್ ಪಿಚ್, ನಮಗೆ ಈ ಗೃಹಸ್ಥಾಶ್ರಮದಲ್ಲಿ ಸಿಗುವಂತಹ ಸುಖಗಳಲ್ಲಿ ಯಾವುದು ಜಾಸ್ತಿ ಯಾವುದು ಕಡಿಮೆ ಅಂತೆಲ್ಲ ನೋಡುತ್ತಾ ಹೋದರೆ ಒಂದು ಮಾತಲ್ಲಿ ಹೇಳಿಬಿಡ್ತಾರೆ, ಎನ್ ಮೈಥುನಾದಿ ಗೃಹ ಮೇದಿ ಸುಖಂ ಹಿ ತುಚ್ಛಂ ಅಂತ ಹೇಳಿಬಿಡ್ತಾರೆ. ಇವರಿಗೆ ಮೈಥುನಾದಿಗಳಲ್ಲಿ ಬರುವ ಸುಖವೇ ಜಾಸ್ತಿ, ಅದು ಇನ್ನ ಮಿಕ್ಕದು ಊಟ ಅದು 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 ಬರ್ತಾ ಬರುತ್ತೆ. ಈ ಎಲ್ಲಾ ಸುಖಗಳೆಲ್ಲ ಕೂಡ ತುಚ್ಛ ಅಂತ ಹೇಳಿಬಿಡ್ತಾರೆ, ಅಂದ್ರೆ ಡಿಸ್ಕಾರ್ಡೆಡ್ ವೇಸ್ಟ್ ಅಂತ ಹೇಳಿಬಿಡ್ತಾರೆ. ಅದು ಬಾಯಿನ ಹೇಳ್ಬೋದು, ಮೈಕ್ ಹೊಡೆದು ಹೋಗಂಗೆ ಹೇಳ್ಬೋದು, ಒಳಗೆ ಅನುಭವ ಬರಬೇಕಲ್ಲ, ಒಳಗೆ ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬರಬೇಕು ಅಂದ್ರೆ ಇದಕ್ಕಿಂತ ಸುಖ ಇನ್ನೊಂದು ಅನುಭವಕ್ಕೆ ಬಂದ್ರೆ ಇದನ್ನ ಡಿಸ್ಕಾರ್ಡ್ ಮಾಡಂತ ಮನಸ್ಸು ತಾನಾಗಿ ಮಾಡಿಬಿಡುತ್ತೆ, ನಮ್ಗೆ ಅನುಭವಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಇದು ಯಾವುದು ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಹೇಳ್ತಾರೆ ಅದು ಅನುಭವಕ್ಕೆ ಬರಬೇಕಾದ್ರೆ ಧ್ಯಾನದಲ್ಲಿ ಕೂತಾಗ ಭಗವಂತ ನಾಮೋಚ್ಚಾರಣೆ ಮಾಡುವಾಗ ಹೌದು ಇದರಲ್ಲಿ ಏನೋ ಸುಖ ಇದೆ ಅದು ಕಂಡಿದ್ದಾರೆ. ಇದು ಒಂದು ಸಲ ಅಲ್ಲ, ಸದಾ ಮಾಡತಾ ಮಾಡತಾ ಬಂದರೆ ಭಗವಂತ ಆ ಧ್ಯಾನದಲ್ಲಿ ಗಾನದಲ್ಲಿ ಮತ್ತು ಭಗವಂತನ ಜ್ಞಾನ ಪಡೆಯುವುದರಲ್ಲಿ ಏನು ಸುಖ ಇದೆ, ಆ ಸುಖ ಪಡೆಯಲಿಕ್ಕೆ ಅಡ್ಡಿಯಾದ ಪಾಪ ಏನು ಕೂತಿದೆ ಆ ಪಾಪ ಈ ಚಿಂತನೆಯಿಂದ ಹೋಗುತ್ತೆ. ಹೋದ ಮೇಲೆ ನನಗೂ ಅಪರೂಪದ ಸುಖ ಸಿಗಲಿಕ್ಕೆ ಶುರು ಆಗುತ್ತೆ. ಆವಾಗ ನನ್ನ ಮನಸ್ಸು ಕೂಡ ಆ ಸುಖಕ್ಕೆ ಚೆನ್ನಾಗಿ ಅಭ್ಯಾಸ, ಒಂದು ಸಲ ಸುಖ ಸಿಕ್ಕ ಕೂಡಲೇ ಮಿಕ್ಕದ್ದೆಲ್ಲ ಸುಖ ಅಲ್ಲ ಅಂಬುದು ಚೆನ್ನಾಗಿ ಅದಕ್ಕೂ ಪರಿಚಯ ಆಗುತ್ತೆ. ಅವಾಗ ನಾನು ಕೂಡ ಈ ಸಂಸಾರದ ಸುಖವನ್ನು ಸುಲಭವಾಗಿ ಪರಿತ್ಯಾಗ ಮಾಡಿ ಆ ದೇವರಲ್ಲೇ ಕೂಡಲಿಕ್ಕೆ ಸಾಧ್ಯ. ಇಲ್ಲಿ ಇಂದ್ರಿಯ ನಿಗ್ರಹ ಇಂದ್ರಿಯ ನಿಗ್ರಹ ಅಂತ ಹೇಳ್ತೀವಲ್ಲ, ಇಂದ್ರಿಯ ನಿಗ್ರಹ ಅಂದಾಗ ಇಂದ್ರಿಯಗಳು ಮನಸ್ಸಿನ ಮೇಲೆ, ಮನಸ್ಸಿನ ಹಿಂದೆ ಹೋಗುತ್ತಲ್ಲ, ಮನಸ್ಸಿಗೆ ಸುಖ ಬೇಕಷ್ಟೆ. ಇಂದ್ರಿಯಗಳ ಮೂಲಕ ಮನಸ್ಸು ಸುಖ ಪಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಹಾಗಾದರೆ ಅದಕ್ಕೆ ಯಾವಾಗಲೂ ಇಂದ್ರಿಯಗಳು ಪದಾರ್ಥ ಎರಡು ಸೇರಿದ್ರೆ ಸುಖ ಬರುತ್ತೆ ಎಂಬುದು ಕನ್ಫರ್ಮ್, ಎಷ್ಟೋ ಜನ್ಮಗಳಿಂದ ಕನ್ಫರ್ಮ್ ಆಗಿದೆ. ಅದಕ್ಕೆ ಅಂಥ ಕಾಲಕ್ಕೆ ಅದನ್ನ ಒಂದು ಏಕಾದಶಿ ಸುಮ್ಮನೆ ಕೂತ್ರೆ ಅಥವಾ ಪಯೋವ್ರತ ಮಾಡಿ, ನಿನ್ನೆ ಉದ್ಯಾಪನೆ ಪಯೋವ್ರತ, ಪಯೋವ್ರತ ಮಾಡಿದ್ರೆ 15 ದಿವಸ ಬರೇ ಹಾಲು ಕುಡಿದಿದ್ರೆ ಸುಸ್ತಾ ಬಿಟ್ಟಿರುತ್ತೆ, ಇಂದ್ರಿಯಗಳಲ್ಲಿ ಹೋಗಲ್ಲ. ಇವತ್ತಿಂದ ಹುಲಿಸೋದು ಮತ್ತು ಅಲ್ವಾ, ಯಾಕೆ ಅಂದ್ರೆ ನಾವು ಯಾವು ತೆಗಿಬೇಕೋ ತೆಗೆದಿಲ್ಲ, ಬಲವಂತವಾದ ಶ್ರಾದ್ದದಂತೆ ಇಂದ್ರಿಯಗಳನ್ನ ಕರೆದು ಇಲ್ಲಿ ಕೂಡು ಇಲ್ಲಿ ಕೂಡು ಇಲ್ಲಿ ಕೂಡು ನಾ ಕೂಡಲ್ಲ ಅಂತ ಹುಡುಗರ ತರ ಹಠ ಮಾಡಿ ಹೋಗ್ತಾ ಇದೆ. ಅದಕ್ಕೇನ್ ಮಾಡಬೇಕು, ಅದಕ್ಕೆ ತೋರಿಸಿದ್ರೆ ಅದಕ್ಕೇನ್ ಬೇಕು ಸುಖ, ಅದಕ್ಕಿಂತ ಹೆಚ್ಚು ಸುಖ ಇಲ್ಲಿ ಬರ್ತದೆ ಅಂದ್ರೆ ಆಟೋಮೆಟಿಕ್ ಆಗಿ ಅದೇ ಬಂದ್ಬಿಡುತ್ತೆ, ನಾವು ಹೋಗ್ಬೇಕಾಗಿಲ್ಲ. ಅದಕ್ಕೆ ಇಂದ್ರಿಯ ನಿಗ್ರಹ ಎರಡು ರೀತಿ, ಇಂದ್ರಿಯಗಳು ಸದಬಡಿದು ಉಪವಾಸ ಹಾಕಿ ಮಾಡುವುದು ರಜೋಗುಣದಿಂದ ಬರತಕ್ಕಂತಹ ದಮ ಇಂದ್ರಿಯ ನಿಗ್ರಹ. ಸತ್ವಗುಣದಿಂದ ಯಾವುದು ಅಂತ ಹೇಳಿದರೆ ಅದು ಹೇಳ್ತಾರೆ, ಅಲ್ಲಿ ಬರೋ ಸುಖಕ್ಕಿಂತ ದೇವರ ಚಿಂತನೆಯಲ್ಲಿ ಬರುವಂತಹ ಸುಖ ಜಾಸ್ತಿ ಎಂಬುದು ಮನಸ್ಸಿಗೆ ಪರಿಚಯ ಮಾಡಿಕೊಟ್ರೆ ಆವಾಗ ಉಪವಾಸ ಬೇಕಾಗಿಲ್ಲ. ದಷ್ಟಪುಷ್ಟವಾಗಿದ್ರು, ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ರು, ಎನರ್ಜಿಯಿಂದ ಕೂತಿದ್ರು ಕೂಡ ಹೊರಗೆ ಹೋಗಲ್ಲ. ಎಲ್ಲಿ ಈ ಸುಖ ಇಲ್ಲೇ ಜಾಸ್ತಿ ಸಿಗತ್ತೆ ಅಂತ ಗೊತ್ತಾದಾಗ ಇಡೀ ಎನರ್ಜಿ ಎಲ್ಲ ದೇವರ ಚಿಂತನೆಯಲ್ಲೇ ಹೋಗ್ತಾ ಇರುತ್ತೆ, ಮನಸ್ಸಿನಲ್ಲಿ ದೂಡಿದ್ರು ಹೋಗಲ್ಲ. ರಿಯಲ್ ಟೆಕ್ನಿಕ್ ಅದು. ಇವಾಗ ನಮಗೆ ಒಂದು ಬ್ಯಾಂಕ್ ಅಲ್ಲಿ 8% ಕೊಡ್ತಾ ಇದ್ರು ಇಂಟ್ರೆಸ್ಟ್, ಫಿಕ್ಸ್ಡ್ ಹಾಕಿರ್ತಾರಲ್ಲ, 8% ಕೊಟ್ರು, ಇನ್ನೊಂದು ಕಡೆ 2% ಕೊಟ್ರು, 3% ಕೊಟ್ರು, ಎಲ್ಲ ಕೊಟ್ರು. ಕೊಟ್ಟಿದಾಗ ಎಲ್ಲ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಅವರಿಗೆ, ಒಂದರಲ್ಲಿ 3% ಇದೆ, ಎಲ್ಲ ಒಂದೇ ಕಡೆ ಹಾಕಿದ್ರೆ ಮಾತ್ರ ಯಾಕೆ ಪ್ರಾಬ್ಲಮ್ ಅಲ್ಲ, ಅದಕ್ಕೆ ಅಲ್ಲೆಲ್ಲ ಹಾಕಿದ್ದಾರೆ. ಅಲ್ಲಲ್ಲಿ 5%, 6%, 8% ಕಂಡು ಎಲ್ಲಿ ಬರ್ತಾ ಇಲ್ಲ. ಅವ್ರು ತಿಳ್ಕೊಂಡದ್ದು ಇಂಟ್ರೆಸ್ಟ್ ಅಂದ್ರೆ 8% ಓನ್ಲಿ ಇದೆ ಅಂತ ಹೇಳಿ ಇದಕ್ಕಿದ್ದಂಗೆ ಒಂದು ಕಡೆ ಹೇಳಿದ್ರು ಪೇಪರ್ ಅಲ್ಲಿ, ಏನು ಪಾಂಪ್ಲೆಟ್ ಬರುತ್ತಲ್ಲ, 24% ಕೊಡ್ತೀವಿ ಅಂತ ಹೇಳಿ. ಆಸೆ ಇರುತ್ತೆ ಎಸ್ ಅಂತ ನೋಡಿ, ಮಾಮೂಲಾಗಿ ಪ್ರವೃತ್ತಿ ಇರುತ್ತೆ ನೋಡಿ. ಇವರು 8% ಅಲ್ಲಿ ಹಾಕಿರ್ತಾರೆ, ಆ ಪಾಂಪ್ಲೆಟ್ ಬಂದಿರುತ್ತೆ, ಬಂದ ಮೇಲೆ ಆ ನೋಡಿದವರು ಇನ್ನ ಈತ ಇನ್ನ 24% ಅಲ್ಲಿ ಡಿಪಾಸಿಟ್ ಮಾಡಿಲ್ಲ, ಮಾಡ್ಲಿಕ್ಕೆ ಮೊದಲೇ ಇನ್ನೊಬ್ಬರಿಗೆ ನೋಡ್ರಿ 24% ಬಹಳ ಚೆನ್ನಾಗಿರುತ್ತೆ ಅಂತ ಇನ್ನೊಬ್ಬರು ಹೇಳ್ತಾ ಇರ್ತಾರೆ. ತಾನಿನ್ನ ಮಾಡಿಲ್ಲ ಡಿಪಾಸಿಟ್, ಮಾಡ್ಲಿಕ್ಕೆ ಮೊದಲೇ ಹೇಳ್ತಾರೆ ಅಲ್ವಾ. ಹಾಗೆ ನಾವು ಪ್ರವಚನಕಾರರಲ್ಲ, ನಾವಿನ್ನ ಡೆಪಾಸಿಟ್ ಮಾಡಲೇ ಇಲ್ಲ, ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ನಿಮ್ಗೆಲ್ಲ ಹೇಳ್ತಾ ಇರ್ತೀವಿ, ನೀವು ಪಾಪ ಡಿಪಾಸಿಟ್ ಮಾಡ್ತೀವಿ, ನಾವಿನ್ನ ಮಾಡೇ ಇರಲ್ಲ. ಆತರ ಡಿಪಾಸಿಟ್ ಮಾಡಿ ಆ ಇಂಟ್ರೆಸ್ಟ್ ಪಡ್ಕೊಂಡವ್ರು ಹೇಳಿರ್ತಾರಲ್ಲ, ಅವರು ಗೈಡ್ ಮಾಡಿದರೆ, ನಾವು ಒಂದು ಸಲ ಹೋಗಿ ಡಿಪಾಸಿಟ್ ಮಾಡಿದರೆ ಸಂಶಯ ಇರುತ್ತೆ, ಬರುತ್ತೋ ಇಲ್ಲೋ ಬರುತ್ತೋ ಇಲ್ಲೋ, ಬ್ಯಾಂಕ್ ಹೊಟ್ಟೋಗುತ್ತೇನೋ ಏನಾಗುತ್ತೋ ಇಲ್ಲ, ಡೌಟ್ಸ್ ಬಹಳ ಇರುತ್ತೆ ನಮಗೆ. ಅಲ್ಲೇ ಡೌಟ್ಸ್ ಇದ್ರೆ ದೇವ್ರ ಹತ್ರ ಇಲ್ವಾ, ನಾನಾ ಡೌಟ್ಸ್ ಇರುತ್ತೆ. ಅಂಥ ಕಾಲಕ್ಕೆ ಒಮ್ಮೆ 24% ಸಿಗ್ಲಿಕ್ಕೆ ಶುರು ಆದರೆ ಯಾವ ಬುದ್ಧಿ ಇದ್ದವನಾದರೂ 5%, 8% ದುಡ್ಡು ಹಾಕ್ತಾನೇನ್ರಿ, ನೀವೇ ಹೇಳಿ. ಸಿಂಪಲ್ ಲಾಜಿಕ್ ಅಷ್ಟೇ. ದೇವರಲ್ಲಿ 24 ಅಲ್ಲ, 7% ಏನು ಫುಲ್ ಬಡ್ಡಿ ಬರ್ತಾ ಇದೆ ಅಲ್ಲಿ ಅಂತ ಬರುವಾಗ 1% 2% ಬರುವಂತ ಇಲ್ಲಿ ಎನರ್ಜಿಯನ್ನು ವೇಸ್ಟ್ ಮಾಡ್ತಾನ ಯಾವ ಬುದ್ಧಿದವನಾದರೂ? ಅದಕ್ಕೆ ಬುದ್ಧಿದವರು ವೇಸ್ಟ್ ಮಾಡಲ್ಲ, ಬುದ್ಧಿಲ್ಲದವರು ವೇಸ್ಟ್ ಮಾಡ್ತಾರೆ ಅಂತ ಅರ್ಥ. ಹಾಗಾದ್ರೆ ಬುದ್ಧಿದ್ದವರನ್ನ ಏನಂತಾರೆ? ಇಂಟೆಲಿಜೆಂಟ್ ಅಂತ ಹೇಳ್ತಾರಲ್ಲ, ಅದೇ ಜ್ಞಾನಿಗಳು. ಎಲ್ಲಿ ಮನಸ್ಸನ್ನು ಇಟ್ಟರೆ ಸುಖ ಜಾಸ್ತಿ ಬರುತ್ತೋ ಚೆನ್ನಾಗಿ ಗೊತ್ತು, ಅಲ್ಲಿ ಕೂತಿದ್ದಾರೆ ಅವರು. ನಮಗದು ಗೊತ್ತಾಗ್ತಾ ಇಲ್ಲ, ಒದ್ದಾಡ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ ಧ್ಯಾನ ಜ್ಞಾನ ಗಾನ. ಅವಾಗ ಜ್ಞಾನ ಒಳಗೊಳಗೆ ಭಗವಂತನ ವಿಷಯ ಒಂದು ಚಿಂತನೆ ಮಾಡ್ತಾ ಇರ್ತೀವಿ, ಅದರಲ್ಲೇ ಆನಂದ ಬರ್ತಾ ಇರುತ್ತೆ. ಇದ್ದಕ್ಕಿದ್ದಂತೆ ಅದು ಏನೋ ಹೊಳೆದು ಬಿಡುತ್ತೆ ಅದ್ಭುತವಾಗಿ ಭಗವಂತನ ಚಿಂತನ. ಅದು ಧ್ಯಾನ ಕಿಟ್ಟ ಕೂಡಲೇ ಆನಂದ ಖುಷಿಯಾಗ್ಬಿಡ್ತಾ ಇರುತ್ತೆ. ಅಂಥ ಕಾಲಕ್ಕೆ ಸ್ವಾಮಿ ಸುಮ್ಮನೆ ಕೂಡಿಸಲ್ಲಂತೆ, ಸುಮ್ಮನೆ ಕೂಡಬೇಡ, ಸ್ವಲ್ಪ ಗಾನ ಮಾಡು ಅಂತ ಹೇಳ್ತಾರೆ. ಗಾನ ಅಂದ್ರೆ ಅದಕ್ಕೆ ಔಟ್ ಬರ್ಸ್ಟ್, ದಟ್ಸ್ ಇಟ್, ದಟ್ಸ್ ಇಟ್ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅದಕ್ಕೆ ರಾಗ ಇರಬಹುದು ಇಲ್ಲದೆ ಇದ್ದಿರಬಹುದು, ತಾಳ ಇರಬಹುದು ಇಲ್ಲದೆ ಇದ್ದಿರಬಹುದು, ಅದು ಕೇಳಲಿಕ್ಕೆ ಇನ್ನೊಬ್ಬರಿಗೆ ಭೀಕರವಾಗೂ ಇರಬಹುದು, ಆದರೆ ಅದು ಸ್ವಾಮಿಗೆ ಬಹಳ ಖುಷಿಯಾಗಿರುತ್ತೆ, ಸ್ವಾಮಿಗೆ ಬಹಳ ಖುಷಿಯಾಗಿರುತ್ತೆ. ನಾನು ವಾಟ್ಸಪ್ ಅಲ್ಲಿ ಹಾಕ್ತಾ ಇರ್ತೇನೆ ಹಾಡುಗಳನ್ನ. ಕೆಲವರು ಚೆನ್ನಾಗಿ ಹೇಳೋರು ಇರ್ತಾರೆ, ಕೆಲವರು ಪಾಪ ಅವ್ರ ಮನೆಯಲ್ಲಿ ಕೂತ್ಕೊಂಡು ಕಂಠವೂ ಸರಿಗಿರಲ್ಲ ಹೇಳ್ತಾ ಇರ್ತಾರೆ. ಒಬ್ಬರು ಕಳಿಸಿದ್ರು ಹಾಡು, ಅದು ಕೇಳಲಿಕ್ಕೆ ಪಾ ಕೆಲವರು ಯಾಕ್ರಿ ಇದೆಲ್ಲ ಕಳಿಸ್ತೀರಾ ಬೇಡ ಅಂತ ಹೇಳೋದು ಉಂಟು. ಅವರು ವಾಟ್ಸಪ್ ಅಲ್ಲಿ ಕಳಿಸಿದ್ರು ಪಾಪ ಆ ಹಾಡು ಕಳಿಸೋ ಕಾಲಕ್ಕೆ, ಆಚಾರ್ಯ ನನ್ನ ಕಂಠ ಏನು ಚೆನ್ನಾಗಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು, ದೇವರ ಪ್ರೀತಿಗಾಗಿ ಹಾಡ್ತಾ ಇದ್ದೆ. ಮತ್ತೆ ಅದು ಬೇಕಾ ನಮಗೆ? ಇಟ್ ಇಸ್ ಇಂಪಾರ್ಟೆಂಟ್ ಥಿಂಗ್, ಹೌದಲ್ವಾ? ಅವನು ಮೆಚ್ಚಬೇಕದನ್ನ. ಇವಾಗ ನಾವು ಅವನ ಪ್ರೀತಿಗಾಗಿ ಹಾಡಿದಾಗ ಇನ್ನೊಬ್ಬ ಸಜ್ಜನರು ಅದನ್ನ ಕೇಳಿ ಆನಂದ ಪಟ್ಟರೆ ಅಷ್ಟು ಪುಣ್ಯ ನಮ್ಮ ಜೀವನದಲ್ಲಿ ಬಡ್ಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ಇವಾಗ ನಾನು ಬೆಳಿಗ್ಗೆದ್ದು ದೇವರ ಪೂಜೆ ಮಾಡಿದ್ರು, ಸಾರಿಗ್ರಾಮ ಪೂಜೆ ಮಾಡಿದ್ರು, ಇಷ್ಟು ಸಂತೋಷ ನನಗೆ ಸಿಗಲ್ಲ. ನನ್ನ ಪ್ರವಚನದಲ್ಲಿ ಬರುವಷ್ಟು ಸುಖ, ಇನ್ನೊಬ್ಬರಿಗೆ ಭಗವಂತನ ಪರಿಚಯ ಮಾಡಿಕೊಟ್ಟಾಗ ಅವರು ಆನಂದ ಪಟ್ಟರೆ ಅದರಲ್ಲಿ ಬರುವ ಸುಖ ನನಗೆ ಇನ್ನೆಲ್ಲೂ ಸಿಗ್ತಾ ಇಲ್ಲ. ರಿಯಲಿ ಪ್ರಾಕ್ಟಿಕಲಿ ಫ್ಯಾಕ್ಟ್ ಇದು, ಜಪದಲ್ಲೂ ಸಿಗಲ್ಲ, ಯಾವುದರಲ್ಲೂ ನನಗೆ ಸಿಗಲ್ಲ. ಇಂಥ ಒಂದಿದು ಬರೇ ಶಾಸ್ತ್ರ. ಆ ಭಗವಂತನ ಕುರಿತು ನಾವು ಇಮ್ಮರ್ಸ್ ಆಗಿ ಅವನ ಕುರಿತು ಪ್ರತಿಪಾದನೆ ಮಾಡಿದಾಗ ಮಾತ್ರ ಬರುತ್ತೆ. ಇದೇನ್ ಮಾಡುತ್ತೆ? ನಮ್ಮಲ್ಲಿ ಸಾವಿರಾರು ದೋಷಗಳಿರಬಹುದು, ಕೊಚ್ಚಿ ಹಾಕ್ಬಿಡುತ್ತೆ, ನಮ್ಮನ್ನು ಉದ್ಧಾರ ಮಾಡುತ್ತೆ. ಅದಕ್ಕೆ ಹೇಳ್ತಾರೆ ಗಾನ, ನೀವೇನು ಸರಿಯಾದ ಶಬ್ದ ಬಡಿಸಿದ್ರಲ್ಲ, ಔಟ್ ಬರ್ಸ್ಟ್ ಅಂತ ಹೇಳಿ ಅದು ಬರ್ತಾ ಇರುತ್ತೆ, ಅವನ ಕುರಿತು ಬಾಯಿಂದ ಬರ್ತಾ ಇರುತ್ತೆ. ಅದಕ್ಕೆ ನಾರದರ ಕುರಿತು ಚೆನ್ನಾಗಿರ್ತಾರೆ. ನಾರದರ ಗಾನ ಹೇಗಿರುತ್ತೆ ಅಂದ್ರೆ ಸುಂದರವಾದ ಗಾನ, ಅವರು ಬಹಳ ಗಂಧರ್ವರವರು, ಅದ್ಭುತವಾದಂತಹ ಕಂಠ, ತಕ್ಕಂತ ಗಾನ ಏನು ರೀತಿ ಗೊತ್ತು. ಆದರೆ ಅವರ ಪರಿಸ್ಥಿತಿ ಹೇಗಾಯಿತು ಅಂದ್ರೆ, ಕೃಷ್ಣನ ಸಭಾ ನಡೀತಾ ಇದೆ, ಸಭಾ ನಡೆಯೋ ಕಾಲಕ್ಕೆ ಎಲ್ಲರೂ ಆತನ ಚಿಂತನೆ ಮಾಡ್ತಾ ಇದ್ದಾರೆ, ಒಬ್ಬನೇ ಪರ್ಸನ್ ಒಬ್ಬನೇ ಅವನನ್ನೇ ಎಲ್ಲ ನೋಡ್ತಾ ಇದ್ದಾರೆ, ಬೇರೆ ಕೆಲಸ ಇಲ್ಲ ಇದೆಲ್ಲ ಎದ್ದು ಇದ್ದವರಿಗೆ. ಆಕಾಶದಿಂದ ಇಳಿದರಂತೆ ನಾರದರು, ಇಳಿದು ದೇವತೆಗಳೆಲ್ಲ ಕೂತಿದ್ದಾರೆ ಕೃಷ್ಣನ ಸಭೆಯಲ್ಲಿ, ನಮಸ್ಕಾರ ಮಾಡಿ ತಮ್ಮ ವೀಣೆಯನ್ನು ಹಿಡಿದು ಭಗವಂತನ ಗುಣಗಾನವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಆವಾಗ ಹೇಗಿತ್ತು ಅವರ ಪರಿಸ್ಥಿತಿ ಅಂದ್ರೆ, ದೇವರಲ್ಲೇ ಹೋಗಿಬಿಟ್ರಂತವ್ರು. ಅವರು ನಾನು ಹೇಳ್ತಾ ಇದ್ದೀನಿ ನನ್ನ ಗಾನ, ಇವ್ರು ಕೇಳಿದ್ರ ಅವ್ರು ಕೇಳಿದ್ರ ಇವ್ರು ಕೇಳಿದ್ರ ಹಾಗ ಹೀಗ ಯಾವುದೂ ಇಲ್ಲ, ದೇವರು ಕೇಳ್ತಾ ಇದ್ದಾನೆಂಬ ಎಚ್ಚರವೂ ಇಲ್ಲಂತೆ, ದೇವರನ್ನೇ ಚಿಂತನೆ ಮಾಡ್ತಾ ಇದ್ದಾರೆ. ಆತನ ಚಿಂತನೆಯಲ್ಲಿ ಮನಸ್ಸು ಕರಗ್ತಾ ಇದೆ, ಆ ಕರಗಿದಾಗ ಕಣ್ಣಲ್ಲಿ ನೀರು ಬಂದ್ಬಿಡ್ತಾ ಇದೆ ಅಂತೆ, ಅವರಿಗೆ ಆನಂದ ಬಾಷ್ಪೋದಕ ಬರ್ತಾ ಇದೆ, ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ, ಕಂಠ ಬಿಗಿದಪ್ಪ ಹೋಗ್ತಾ ಇದೆ. ನಮಗೆ ದುಃಖ ಬಂದಾಗ ಕಂಠ ಬಿಗಿದು ಹೋದ್ರೆ ಮಾತು ಬರೋದೇ ಇಲ್ಲ, ತೊದಲು ನೋಡಿ ಬಂದಂತೆ ಬರ್ತಾ ಇರುತ್ತೆ. ಅಯ್ಯೋ ಮಾತು ಮಾತಾಡಿ ಬರುತ್ತಾ ಅಂಬಂಗಿರುತ್ತೆ. ಅಂಥ ನುಡಿಗಳಿಂದ ಗಾನ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರಂತೆ. ಹೇಗಿರುತ್ತೆ ಅದು ಅಂದ್ರೆ ಆ ಹಾಡು ಕಂಟಿನ್ಯೂಸ್ ಆಗಿ ಬರಲ್ಲ ನೋಡಿ, ಕಣ್ಣಲ್ಲಿ ನೀರು ಬರ್ತಾ ಇದ್ರೆ ಗದ್ಗದ ಕಂಠ ಅಂತ ಹೇಳಿದಾಗ ಮಾತು ಕಟ್ 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 ಆಗಿ ಬರ್ತಾ ಇರುತ್ತೆ. ಅಂಥ ಅದರಿಂದ ಅವ್ರು ಹಾಡ್ತಾ ಇದ್ದಾರೆ. ಅದನ್ನ ನೋಡಿ ದೇವತೆಗಳೆಲ್ಲ ತಲೆ ತೂಗಿರುತ್ತೆ. ಎಸ್, ಇದು ಹಾಡು, ಈ ಹಾಡು ದೇವರು ಕೇಳುತ್ತಾರೆ. ಅದನ್ನ ಪುರಂದಾಸ ಹೇಳ್ತಾರೆ, ತುಂಬುರು ನಾರದರ ಗಾನ ಕೇಳುವ ಹರಿ ನಂಬಲಾರ ಈ ಡಂಬಕದ ಕೂಗಾಟ. ಹೌದು, ಮನಸ್ಸೇ ಕರಗಿಲ್ಲ, ಒಣ ಹಾಡು ಹೇಳಿದ್ರೆ ಯಾರ ದೇವ್ ಮೆಚ್ತಾರ ಮೆಚ್ಚಲ್ಲ. ಅದಕ್ಕೆ ಹಾಡು ಹೇಳುವ ರೀತಿ, ಅದಕ್ಕೆ ಗಾನ ಅಷ್ಟರಲ್ಲಿ ಇಷ್ಟು ಕೂತಿದೆ. ಆ ಭಗವಂತನ ತತ್ವಾಭಿಮಾನಿಗಳೇ ನುಡಿಸೋದು, ಅವರೇ ಮೆಚ್ಚುವಂತ ಅದ್ಭುತವಾದ ಗಾನ ಹೊರಡುತ್ತೆ. ಧ್ಯಾನ ಜ್ಞಾನ ಗಾನ ಸನ್ಮಾನ ಇಷ್ಟು ಎಲ್ಲ ಉಕ್ಕಿ ಬಂದಾಗ ಅವಾಗ ಮನಸ್ಸಿಗೆ ಬರುತ್ತಂತೆ, ಈ ಸ್ವಾಮಿ ಏನಾದ್ರೂ ಮಾಡೋಣ, ಏನಾದ್ರೂ ಮಾಡೋಣ. ಇವನಿಗೆ ಸುಮ್ಮನೆ ನೋಡ್ತಾ ಇರ್ತಾನೆ, ಅವನೇ ಆಸೆ ಕೊಡ್ತಾನೆ, ಏನಾದ್ರೂ ಇವನಿಗೆ ಮಾಡಬೇಕು ಅಂತ ಆಸೆ ಕೊಟ್ಟು ನಮಗೆ ಪೂಜೆ ಮಾಡಿಸ್ಕೊಂತಾನಂತೆ. ಹೇಳ್ತಾನೆ, ಬಾಹ್ಯರಂಗದಲ್ಲಿ ಬಹಿರಂಗದಲ್ಲಿ ಏನೇನು ಇದ್ದ ಪೂಜೆಯನ್ನು ಮಾಡು ಒಳಗೆ ನಡೆದು. ಅದಕ್ಕೆ ಮನಸ್ಸಿನಲ್ಲಿ ಎಲ್ಲಾ ಪದಾರ್ಥಗಳನ್ನ ಕಲ್ಪನೆ ಮಾಡುವಂತೆ ಮಾಡುತ್ತಾರಂತೆ. ದೇವರಿಗೆ ಏನ್ ಕೊಡಬೇಕು ಅಂದ್ರೆ ಎಲ್ಲ ಕೊಡಲಿಕ್ಕೆ ಮನಸ್ಸಿನಲ್ಲೇ ಎಲ್ಲಾ ಪದಾರ್ಥಗಳ ಕಲ್ಪನೆ ಮಾಡಿಸಿ ಆ ಪದಾರ್ಥಗಳನ್ನ ಮನಸ್ಸಲ್ಲೇ ತಾನು ಸ್ವೀಕಾರ ಮಾಡುತ್ತಾ ನಮಗೆ ಸಂತೋಷ ಕೊಡ್ತಾನೆ. ಅಲ್ಲಿ ಆಯಾ ಪದಾರ್ಥಗಳು ಕಲ್ಪನೆ ಮಾಡಿ ಅವನಿಗೆ ಅಭಿಷೇಕ ಮಾಡಿ ಅವನಿಗೆ ವಿಶೇಷವಾಗಿ ಒರೆಸಿ ಎಲ್ಲ ಮಾಡುವಾಗ ಅವನೆಲ್ಲ ಯಾಕೆ ತಗೊಳ್ತಾನೆ ಅಂತ ಹೇಳಿದ್ರೆ ನಮಗ ಅದರಿಂದ ಸುಖ ಸಿಗುತ್ತಲ್ಲ ಅದಕ್ಕೋಸ್ಕರ ಅಂತ. ಈಗ ಸ್ವಾಮಿ ಬಂದಿರ್ತಾರೆ, ನಾವು ನೋಡ್ತಾ ಇದ್ವು ಅವರಿಗೆ ಈ ಮಳೆಗಾಲ ಉಡುಪಿಯಲ್ಲಿ 24 ಗಂಟೆ ಮಳೆ ಮಳೆ ಮಳೆ, ಅದರಲ್ಲಿ ಸರೋವರಕ್ಕೆ ಹೋಗ್ಬೇಕು ಹಾಗೆ ನಡೀತಾ ಇರಬೇಕು, ಕಾಲೆಲ್ಲ ಸೆಲ್ತ್ ಹೋಗಿರುತ್ತೆ, ಈ ಬೆರಳುಗಳ ಮಧ್ಯ ಸೆಲ್ತ್ ಹೋಗಿದ್ದು. ಆ ನೀರಲ್ಲಿ ಇದ್ದಾಗ ಚೆನ್ನಾಗಿರುತ್ತೆ, ನಿಮ್ಗೆ ಅನುಭವ ಆಯ್ತಾ ಇಲ್ಲ ಅಂತ ಕಾಣುತ್ತೆ ಹೆಚ್ಚು. ಅದು ಸೋದೆಗೆ ಹೋದಾಗ ಮಳೆಗಾಲದಲ್ಲಿ ಸೇವಾ ಮಾಡಿ ಗೊತ್ತಾಗುತ್ತೆ, ಮಳೆಗಾಲದಲ್ಲಿ ಬೆಳಿಗ್ಗೆಲ್ಲ ಅಲ್ಲಿ ಏನು ನೀರಲ್ಲಿ ನೆನೆಕೊಂಡು ಸ್ನಾನ ಮಾಡಿ ಮೇಲೆ ಎದ್ದು ಬಂದು ಆ ಮಳೆಯಲ್ಲಿ ಪಚ್ಚ ಪಚ್ಚ ಹತ್ತಿರಕ್ತಾ ಆ ಕಾಲಲ್ಲೆಲ್ಲ ಕೆಸರು ಇದು ಎಷ್ಟು ತೊಳೆದ್ರು ಹೋಗಲ್ಲ, ಎಷ್ಟು ಮಾಡಿದ್ರು ಕೂಡ ಒಳಗೆಲ್ಲ ಹುಣ್ಣಾಗ್ಬಿಟ್ಟಿರುತ್ತೆ. ಆ ಹುಣ್ಣ ಅದು ಹೇಗಿರುತ್ತೆ ಅಂದ್ರೆ ನೀರಲ್ಲಿ ಕಾಲಿಡುವಾಗ ಅಡ್ಡಿ ಇಲ್ಲ, ಕಾಲ್ ತೆಗೆದು ರಾತ್ರಿ ಮಲಕೊಂಡಿದ್ರೆ ಒಣಗತ್ತಲ್ಲ ಆನಂದವೋ ಆನಂದ ಉರಿತಾ ಇರುತ್ತೆ, ಭೀಕರ ಹತ್ತಾ ಇರುತ್ತೆ ಅದು. ಅಂತ ಪರಿಸ್ಥಿತಿಯಲ್ಲಿ ಯಾರಾದ್ರೂ ನಮ್ಮನ್ನ ಕಾಲ್ ತೊಳಿತೀವಿ ಅಂದ್ರೆ ನಿಮ್ ಕಾಲ್ ತೊಳಿತೀವಿ ಅಂದ್ರೆ ಈ ಕಾಲ್ ತೊಳಿಯೋದು ಬೇಡ ನೀನು ಬೇಡ ನನ್ನ ಕಾಲ್ ಬಿಟ್ಬಿಟ್ರೆ ಸಾಕಪ್ಪ. ಅಂಥ ಸ್ಥಿತಿ ಸ್ವಾಮಿಗಳದ್ದು, ಅಂಥ ಕಾಲಕ್ಕೆ ಬಂದಿದ್ದಾರೆ, ಕಾಲಿಗೆ ಪಾಪ ಆಯಿಂಟ್ಮೆಂಟ್ ಎಲ್ಲ ಹಚ್ಕೊಂಡಿದ್ದಾರೆ, ರಾತ್ರಿ ಎಲ್ಲ ಹಚ್ಚಿ ಪಾಪ ಏನು ಉರಿತಾ ಇಲ್ಲ ಅವರಿಗೆ, ಏನು ಒಳಗಿನ ಆ ಫ್ಲಶ್ ಎಲ್ಲ ಕಾಣಿಸುವಂತೆ ಬರ್ತಾ ಇದ್ದದು. ಅವರು ಮನುಷ್ಯರೇ ತಾನೆ ಶರೀರ ಇಟ್ಕೊಂಡು ಬಂದವರು, ಬೆಳಿಗ್ಗೆ ಕೂಡ 108 ಪಾದ ಪೂಜೆ. ಯಾರಿಗಾದ್ರೂ ಆನಂದ ಇರುತ್ತ ಬಿಟ್ರೆ ಸಾಕು ಅಂತಿರುತ್ತೆ. ತಪ್ಪಿದ್ದಲ್ಲ, ಎಲ್ಲರೂ ಕರಿತಾ ಇದ್ದಾರೆ, ಸ್ವಾಮಿ ನಮ್ಮನೆಗೆ ಬರಬೇಕು, ನಿಮ್ ಪಾದಗಳು ಬೀಳ್ಬೇಕು, ಬೇಕಾದ ಧೂಳಿ ಒಂದು ತಂದ ಕಾಲಿಟ್ಬಿಟ್ಟು ಒಂದು ಕೈಗೆ ಕೊಡ್ತೀನಪ್ಪ ತಗೊಂಡವರಿಂದಿಲ್ಲ, ನಮ್ಮ ಮನೆಗೆ ಬರಬೇಕು ಅಂತ. ಏನೇ ಇರಲಿ ಸ್ವಾಮಿಗಳು ಬರಬೇಕು, ತೆರಗಬೇಕು, ಮಾಡಬೇಕು ಅಂತ. ಸರಿ, ಚೆನ್ನಾಗಿದೆ, ಅವರ ಪರಿಸ್ಥಿತಿ ನೋಡ್ಬೇಕಾ, ನಾವು ಅಷ್ಟಕ್ಕೆ ಹೇಳಿದ್ವಿ ಸ್ವಾಮಿ ಇದ್ದ ಕಡೆ ಇರಲಿ, ಒಂದು ಉದ್ದರಣೆಯಿಂದ ನೀರು ಹಾಕ್ರೆ ಸಾಕು ಅಂತ ಹೇಳಿದ್ವಿ. ಇಲ್ಲೆಲ್ಲ ನಮ್ ಸ್ವಾಮಿ ಬರಬೇಕು, ನಮ್ಮ ಆಸಕ್ತಿ ಇನ್ನೊಬ್ರಿಗೆ ಹಿಂಸೆ ಆಗ್ಬಾರದು ಅಂತ ಹೇಳಿ. ಸರಿ, ಆದ್ರೆ ಸ್ವಾಮಿ ಒಂದೇ ಅಂದ್ರು, ಯಾಕೆ ಹೇಳಿದ್ರೆ ಹಾಗೆ ನಾ ಹೋಗ್ತೇನೆ ಅಂತ ಹೇಳಿ 108 ಮನೆಗೆ ಬಂದ್ರು, ಪಾದಪೂಜೆ ಮಾಡಿಸ್ಕೊಂಡ್ರು, ನಗ 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 ನಗುತ್ತಾ ಎಲ್ಲ ಮಾಡಿಸ್ಕೊಂಡು ಹೋದ್ರು. ಅಲ್ಲಿ ಏನ್ ಉದ್ದೇಶ, ಏನ್ ಉದ್ದೇಶ, ಇನ್ನೊಬ್ಬರಿಗೆ ಸಂತೋಷ ಆಗಲಿ ಅಂತ ತಮ್ಮ ಕಾಲಿಗೆ ತೊಂದರೆ ಆದ್ರು. ಮತ್ತೆ ಸ್ವಾಮಿ ಹಾಗೆ ಅಂತೆ, ಅವನಿಗೆ ಇಲ್ಲ, ನಮಗೆ ಅಭಿಷೇಕ ಮಾಡೋ ಕಾಲಕ್ಕೆ ನೋಡಿ ನೋಡಿ ಸಂತೋಷ ಪಡ್ತೀವಲ್ಲ, ಪಡ್ತೀವನು ಹಾಕೋ ನನ್ನ ತಲೆ ಮೇಲೆ ಅಂತ ಹೇಳಿ ಹಾಕಿಸ್ಕೊಂತಾನೆ. ಈ ತರ ಸ್ವಾಮಿ ಕೇಳುತ್ತಾರೆ, ಏನೇನು ಇದ್ದ ಪೂಜೆಯನ್ನು ಮಾಡು. ಆ ಪೂಜಾ ಮಾಡೋ ಕಾಲಕ್ಕೆ ಸಂತೋಷ ಇಲ್ವಾ ಅದು ತಗೊಂಬಲ್ಲಂತೆ. ನಾವು ಸಂತೋಷ ಪಡ್ತಾ ಅವನ್ ನೋಡಿ ಆನಂದ ಪಡೆದಿದ್ದರೆ ಬರೇ ಮೆಕ್ಯಾನಿಕಲ್ ಆಗಿ ಇನ್ನ ನಾ ಕೊಟ್ಟೆ ಅಂತ ಬಂತ ತೂ ಅಂತ ಹೇಳಿಬಿಡ್ತಾನೆ ಭಗವಂತ. ಅದಕ್ಕೆ ಹೇಳ್ತಾರೆ, ಆ ಪದಾರ್ಥದ ಮೂಲಕ ಭಕುತಿಯನ್ನು ಸ್ವೀಕರಿಪ. ಭಾವದಲ್ಲಿ ಭಕುತಿ ಇಲ್ಲದಿದ್ದರೆ ನೋಡ, ದೇವ ದೃಷ್ಟಿನ ನೋಡ ಕಾಲತ್ರಯದಲ್ಲಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಏನೇನು ಇದ್ದ ಪೂಜೆಯನ್ನು ಮಾಡು ಅಂತ ಹೇಳ್ತಾರೆ. ಅದು ಆ ವೇದಾಸರ ಮಾತು ಬಹಳ ಒಳಗೆ ಪೆನಿಟ್ರೇಟಿಂಗ್ ಅಂತ ಹೇಳ್ತಾರಲ್ಲ, ಆ ತರ ಹೋಗ್ತಾ ಇರುತ್ತೆ. ಏನೇನು ಇದ್ದ ಪೂಜೆಯನ್ನು ಮಾಡು ಅಂದ್ರೆ ಮಾನಸಿಕ ಪೂಜೆ ಮಾಡ್ತೀನಿ ಅಂತ ಹೇಳಿದಾಗ, ಮಾನಸಿಕ ಪೂಜೆಯಲ್ಲೂ ಕೂಡ ನಮ್ಗೆ ಗೊತ್ತಿದ್ದೆಲ್ಲ ಕಲ್ಪನೆ ಮಾಡ್ಲಿಕ್ಕೆ ಬುದ್ಧಿ ಬರಲ್ ನೋಡಿ. ಏನೊಂದು ನಾಲ್ಕು ರೀತಿ ಹುಳಿ ನೋಡಿಲ್ವಾ? ಅಲ್ಲ, ಮನಸ್ಸಲ್ಲಿ ಚಿಂತನೆ ಮಾಡಿದ್ರು ಕೂಡ ಏನಪ್ಪ ಒಂದ್ ನಾಲ್ಕು ರೀತಿ ಸಾರು ಒಳ್ಳೆ ಒಳ್ಳೆ ಚಿಂತನೆ ಮಾಡಿ ಏನು ಮನಸ್ಸಲ್ಲಿ ಅಂದ್ಕೊಂಡ ಬರುತ್ತೆ. ಹೌದಾ? ನೋಡಿದ್ದೆಲ್ಲ ಒಂದ್ ದಿವಸ ಒಂದು ಹುಳಿ ಒಂದು ತೋವೆ ಆದ್ಮೇಲೆ ಮಜ್ಜಿಗೆ ಪಳ್ದೆ ಅದು ಇದು ಎಲ್ಲ ಚಿಂತನೆ ಮಾಡಿ ನಿತ್ಯ ಇಡ್ಲಿಕ್ಕೆ ಆಗತ್ತಾ ಇಲ್ವಾ? ಬುದ್ಧಿ ಬರಲ್ಲ. ಅಲ್ಲೂ ಕೂಡ ಕಂಜೂಸೆ, ಅಲ್ಲೂ ಕೂಡ ಚಿಕ್ಕ ಬಕೆಟು, ಅದರಲ್ಲಿ ಚಿಕ್ಕ ಬಟ್ಲು, ಅದರ ಮನಸ್ಸಲ್ಲೂ ಕೂಡ ದೇವರಿಗಷ್ಟೇ ಇಟ್ರೆ ಅದಕ್ಕೆ ಏನೇನು ಯುದ್ಧ ಪೂಜೆ. ಮಿನಿಮಮ್ ನಾವು ನೋಡಿದ್ದೆಲ್ಲ ದೇವರಿಗೆ ಇಡಬೇಕು ಅಂತ ಬರ್ತಾ ಇಲ್ಲಲ್ಲ, ಕಾನ್ಸೆಪ್ಟೇ ಬರ್ತಾ ಇಲ್ಲ, ಅವ್ನು ತಗೊಂತಾನೆ ಬಿಡ್ತಾನೆ. ಚೇಂಜ್ ಮಾಡಿ ಹುಳಿ ಅಲ್ಲ ಬೇರೆ ತರಕಾರಿ ಚೇಂಜ್ ಮಾಡಿ, ಅದು ಮಾಡಿ ಇದು ಮಾಡಿ ಎಲ್ಲ ಮಾಡಿ
ನಾವು ಮಾಡ್ಕೋತೀವಿ.
ಸರಿಯಾಗಿ ಬಂತ ಆನ್ಸರ್ ಅದು. ನಾವು ಮಾಡ್ಕೊಳ್ಲಿಕ್ಕೆ ಮನಸ್ಸು ಬರುತ್ತೆ, ಅವನು ಕೊಡ್ಲಿಕ್ಕೆ ಮನಸ್ಸು ಬರಲ್ಲ. ಅದಕ್ಕೆ ಅಲ್ಲ ಯಾಕೆ ಬರಲ್ಲ ಅಂತ ಮತ್ತೊಲ್ಲಿ ಪ್ರಶ್ನೆ. ಇವಾಗ ಆನ್ಸರ್ ಬಂತು, ಮನಸ್ಸೇ ಬರಲ್ಲ ಅಂದ್ರೆ ಮನಸ್ಸಲ್ಲಾದ್ರೂ ಚಿಂತನೆ ಮಾಡಿ ಕೊಡ್ಲಿಕ್ಕೆ ಬೇಕಾದ ಪುಣ್ಯ ಇಲ್ಲ, ಅದಕ್ಕೆ ಅವನೇ ಕೊಡತಾ ಇಲ್ಲ ಅಂಬುದು ರಿಯಲ್ ಫ್ಯಾಕ್ಟ್. ಹೌದಾ? ಅದೇ ಏನೇನು ಇದ್ದ ಪೂಜೆಯನ್ನು ಮಾಡು ಅಂದ್ರೆ ಆ ಸ್ವಾಮಿ ಯಾವ ಯಾವ ಕಾಲಕ್ಕೆ ನಿನಗೆ ಏನೇನು ಬುದ್ಧಿ ಕೊಟ್ಟು ಏನೇನು ಚಿಂತನೆ ಮಾಡಿಸ್ತಾನೋ ಅದು ಮಾತ್ರ ನಿನ್ ಕೊಡ್ಲಿಕ್ಕಾಗುತ್ತೆ. ಅದು ಕೂಡ ಸ್ವಾಮಿ ನೀ ಕೊಟ್ಟಿದ್ದು ಇನ್ನ ತುಂಬಾ ಇಡಬಹುದಾಗಿತ್ತು, ನೀ ಬುದ್ಧಿ ಕೊಡ್ಲಿಲ್ಲ ನಿನ್ ಅರ್ಪಿತ. ಆ ಬುದ್ಧಿ ಕೊಡುವುದಕ್ಕೆ ಅಡ್ಡಿಯಾದಂತ ಪಾಪ ಕತ್ತರಿಸೋ, ಇಷ್ಟಾದ್ರೂ ಮಾಡುವಂತ ಮಾಡಯ್ಯ. ಹೀಗೆ ದೇವರು ಚಿಂತನೆ ಮಾಡಬೇಕು. ಎಲ್ಲಿ ನಾವು ಹೋಗ್ಬೇಕು ಅಂದ್ರೆ ರೂಟಿಗೆ ಹೋಗ್ತಾ ಬರಬೇಕು. ಯಾವಾಗ್ಲೂ ನಾನಿಡ್ಲಿಕ್ಕಾಗಿಲ್ಲ ನನ್ನ ಬುದ್ಧಿ ಹೀಗೆ ಹೌದು, ಅದಕ್ಕೆ ಕಾರಣ ಏನು? ನಮ್ದೇ ಕರ್ಮ, ಅದು ಕಳಿ ಅಂತ ದೇವರಲ್ಲಿ ಅಲ್ಲಿ ಕನೆಕ್ಷನ್ ಕೊಡಬೇಕು. ಏನೇನು ಇದ್ದ ಪೂಜೆಯನ್ನು ಮಾಡು, ಅಲ್ಲಿ ಮಾಡಿ ಮುಗಿಸಿ ಹೇಗೆ ಒಳಗೆ ನಲಿದು ಒಳಗೊಳಗೆ ಆನಂದ ಪಡ್ತಾ ಆ ಮಾನಸಿಕ ಪದಾರ್ಥಗಳು, ಆ ಮಾನಸಿಕ ಪದಾರ್ಥಗಳಲ್ಲಿ ಭಗವದ್ ರೂಪಗಳು, ಹೃದಯದಲ್ಲಿರುವ ಭಗವಂತನ ಮೂರ್ತಿ, ಎರಡಕ್ಕೂ ಐಕ್ಯ ಚಿಂತನೆ ಮಾಡುತ್ತಾ ಆ ಪದಾರ್ಥದಲ್ಲಿ ಏನೇನು ಭಗವದ್ ರೂಪಗಳಿವೆ, ಆ ಭಗವದ್ ರೂಪಗಳು ನಮ್ಮ ಕಣ್ಣೆದುರಿಗೆ ಭಗವಂತ ಸ್ವೀಕಾರ ಮಾಡುತ್ತಿದ್ದಂತೆ ಚಿಂತನೆ ಮಾಡುತ್ತಾ ಆನಂದ ಪಡ್ತಾ ಸ್ವಾಮಿ ಇಷ್ಟೊಂದು ನನಗೆ ಅನುಗ್ರಹ ಮಾಡಿದೆಯಲ್ಲ, ಈ ಚಿಂತನೆ ಕೊಡ್ತಾ ಇದೆಯಲ್ಲ, ಈ ಜನ್ಮಕ್ಕೆ ಬಹಳ ಅನುಗ್ರಹ ಮಾಡಿದೆಯಪ್ಪ, ಇಷ್ಟು ದಯ ಮಾಡಿದೆ, ಅತಿ ಸೋಜಿಕ ಶ್ರೇಷ್ಠದಾಯಕನೇ ಈ ಭ್ರಷ್ಟ ಮಾನವನಲ್ಲಿ ಸ್ತೋತ್ರವಾಗಿರಬೇಕು. ಆ ರೀತಿಯಲ್ಲಿ ಭಗವಂತನ ಚಿಂತನೆ ಮಾಡುತ್ತಾ ಒಳಗೆ ನಲಿದು ಮತ್ತು ಬಹಿರಂಗದಲ್ಲಿ ಬಾಹ್ಯರಂಗದಲ್ಲಿ ಏನೇನು ಯುದ್ಧ ಪೂಜೆ ಏನು ಮಾಡು, ಮತ್ತು ಹೊರಗೆ ಬಂದ್ಮೇಲೆ ಅದೇನು ಬೆಳ್ಳಿ ತಟ್ಟಿರುತ್ತೋ ಹಿತ್ತಾಳೆ ತಟ್ಟಿರುತ್ತೋ ಏನೇನಿರುತ್ತೋ ಆ ಸ್ವಾಮಿ ಕೊಟ್ಟದ್ದು ಆ ಕಾಲಕ್ಕೆ ಕೊಟ್ಟದ್ದು ಅದು ಸರಿಯಾಗಿ ತೊಳೆದಿರುತ್ತೋ ಅರ್ಧಂಬರ್ಧ ತೊಳೆದಿರುತ್ತೋ ಕಪ್ಪು ಹೋಗಿರುತ್ತೋ ಬಿಟ್ಟಿರುತ್ತೋ ಆ ತೊಳೆಯೋದ್ರಲ್ಲೂ ಕೂಡ ಸೋಮಾರಿತನ ಇರುತ್ತೆ. ಸ್ವಲ್ಪ ಸಾಕ್ಬಿಡಪ್ಪ ಇದೇನು ಪರವಾಗಿಲ್ಲ ಅಂತೇಳಿ, ಅದೇ ನಮ್ಗೆ ಬೆಂಡ್ವಾಲಿಯೋ ಅಥವಾ ನಮ್ಗೇನು ಒಳ್ಳೆ ಉಂಗರವೋ ನಾವೇನು ಹಾಕೋಬೇಕು ಅಂದ್ರೆ ಒಳ್ಳೆ ಶೈನಿಂಗ್ ತರ ಮಾಡ್ಕೊಂಡ್ವಿ, ದೇವ್ರ ತಟ್ಟೆ ಮಾತ್ರ ಕಪ್ಪಾಗೇ ಕೂತಿರುತ್ತದೆ. ಯಾಕೆ ಅಡ್ಜಸ್ಟ್ ಆಗ್ತಾನೆ ದೇವ್ರು, ನಾವು ಅಡ್ಜಸ್ಟ್ ಆಗಲ್ಲ, ಚೆನ್ನಾಗಿರ್ಬೇಕು. ಇಲ್ಲಾಗ್ರೆ ನಾವು ಕೂಡ ನಮಗೆ ಚೆನ್ನಾಗಿರ್ಬೇಕು ಅಂತಲ್ಲ, ಇನ್ನೊಬ್ಬರು ನೋಡಿದ್ರೆ ಏನಂದ್ಕೊಂತಾರೋ ಅಂತ. ಇದು ದೊಡ್ಡ ದುರ್ಗುಣ ನಮ್ಮಲ್ಲಿ, ಇನ್ನೊಬ್ಬರಿಗಾಗಿ ಒದ್ದಾಡ್ತೀವಿ ನೋಡ್ರಿ, ಪ್ರಾಣ ಬಿಡೋದು ಇನ್ನೊಬ್ಬರಿಗಾಗಿ, ಇನ್ನೊಬ್ಬರು ಏನಂದ್ಕೊಳ್ತಾರೋ. ಅದಕ್ಕೆ ಈ ದೆವ್ವಗಳೆಲ್ಲ ಹೋಗ್ಬೇಕು. ಅದಕ್ಕೆ ಒಳಗೆ ನಲಿದು ಚೆನ್ನಾಗಿ ಶಬ್ದ ಹೇಳ್ತಾ ಇದ್ದಾರೆ ನೋಡಿ, ಮಾನಸದಲ್ಲಿ ಸೃಜಿಸಿ, ಮನಸ್ಸಿನಲ್ಲಿ ಸೃಷ್ಟಿ ಮಾಡಿಕೊ ಚೆನ್ನಾಗಿ ಎಲ್ಲ ಪದಾರ್ಥಗಳನ್ನ. ದೀನದಲ್ಲಿ ಉದ್ಧಾರನಾಗು, ದೀನದಲ್ಲಿ ಅಂದ್ರೆ ಇಷ್ಟೆಲ್ಲ ಒಳಗೆ ಏನು ಬಂಗಾರದ ಬಟ್ಟಲು ಏನು ಬಂಗಾರದ ಪಾತ್ರೆಗಳಲ್ಲೇ ಕೊಡಗಳಲ್ಲೇ ಎಲ್ಲ ಹಾಲು ಮೊಸರು ಎಲ್ಲ ಇಟ್ಟು ದೇವರಿಗೆ ನೈವೇದ್ಯ ಕೊಟ್ಟು ದೀನದಲ್ಲಿ ಅಂದರೆ, ಅಯ್ಯ ಇದೆಲ್ಲ ನಿನ್ ಸೊತ್ತೋ ಹರಿಯೇ, ನೀ ಕೊಡತಾ ಇದ್ದೀಯಾ, ನಿಂದು ಕೊಟ್ಟರು ಬುದ್ಧಿಯು ನೀನೇ ಕೊಡತಾ ಇದ್ದೀಯಾ, ನಿನ್ನ ಅನುಗ್ರಹ ಹರಿಯೇ, ನಾನು ಅಸ್ವತಂತ್ರನೋ, ನೀನೇ ಮಾಡಿಸಿಕೊಳ್ತಾ ಇದೀಯಾ, ನನ್ನಲ್ಲಿ ನಿಂತು ಈ ತರ ಸೃಷ್ಟಿ ಮಾಡಿಸಿ, ಈ ತರ ಮಾನಸಿಕವಾದಂತಹ ಪದಾರ್ಥಗಳ ಕಲ್ಪನೆ ಮಾಡಿಸಿ ನೀನೇ ಅರ್ಪಣೆ ಮಾಡಿಸಿಕೊಳ್ತಾ ಇದೀಯಾ, ಈ ಎಚ್ಚರ ಕೊಡೋ ಹರಿಯೇ. ನನ್ನ ಅಸ್ವಾತಂತ್ರ್ಯ ಜ್ಞಾನ, ನಿನ್ನ ಸ್ವಾತಂತ್ರ್ಯ ಜ್ಞಾನದ ಸದಾ ನೆನಪೇ ನನಗೆ ಸಾಧನೆ, ಅದು ಬಿಟ್ಟರೆ ಇನ್ನೊಂದಿಲ್ಲ, ಅದು ಕೊಡು ಹರಿಯೇ ಅಂತ ದೀನದಲ್ಲಿ ಅಂದ್ರೆ ಅಸ್ವಾತಂತ್ರ್ಯ ಜ್ಞಾನಪೂರ್ವಕ ಉದ್ಧಾರನಾಗು. ಅದು ಬಂದ್ರೆ ಸಾಕು ಉದ್ಧಾರ ಆಗ್ತೀವಂತೆ. ಅದಕ್ಕೆ ಹಮ್ಮು ತೊರೆದು ವಿಜಯ ವಿಠಲನ ಪಾದವನ್ನ ನೆರನಂಬು. ಭಾನುಕೋಟಿ ತೇಜ ಕಾಯ ವಿಜಯ ವಿಠಲನಂಗ್ರಿ, ಧ್ಯಾನವನು ಬಿಡದಲೇ ಜಾಣನಾಗು ನಿರುತದಲ್ಲಿ. ದಿನಾಗೂ ಮಾಡಬೇಕು, ಒಂದ್ ದಿವಸ ಮಾಡಿದ್ರೆ ಮತ್ತೆ ವಾರ ತನಕ ಮಾಡ್ದಂಗೆ ಹೋಗೋದು ಹೀಗೆಲ್ಲ ಬೇಡ. ಅದಕ್ಕೆ ದಿನಾಗ್ಲೂ ಮಾಡಬೇಕು. ಅದು ಮಾಡ್ತಾ ಮಾಡ್ತಾ ಬಂದ್ರೆ ಕೊನೆಗೆ ಯಾರಾದ್ರೂ ಅದಕ್ಕೆ ಅಡ್ಡಿ ಮಾಡಿದ್ರೆ ಎಲ್ಲಾರನ್ನ ಬಿಟ್ಟೇ ಹೋಗ್ಬಿಡ್ತೀವಿ ನಾವು. ಅವರು ಬೇಡ, ಅವ್ರ ಸಂಪರ್ಕ ಬೇಡ ಅಂತ ಎಲ್ಲಾರು ಅಷ್ಟು ನಮ್ಮ ಭಗವಂತನ ಚಿಂತನೆಗೆ ಅಡ್ಡಿ ಮಾಡದೇ ಇದ್ರ ಎಲ್ಲ ಅಡ್ಡಿ ಇಲ್ಲ. ಅದಕ್ಕೆ ಎಲ್ಲಾದ್ರೂ ಪರಿಸ್ಥಿತಿ ಅಡ್ಡಿ ಆಯಿತಾ, ಎಲ್ಲ ಬಿಟ್ಟೆ ಹೋಗುವಂತೆ ಭಗವಂತ ಪ್ರೇರಣೆ ಮಾಡ್ತಾ ಇರ್ತಾರೆ. ಬೇಡ ಸಾಕಿದನ್ನ ಅಂತೇಳಿ ಅದಕ್ಕೆ ಧ್ಯಾನವನ್ನು ಬಿಡದಲೆ ಜಾಣನಾಗು ನಿರುತದಲ್ಲಿ. ನಿಷ್ಕಾಮದಲ್ಲಿ ಭಜಿಸಿ, ಇದರಲ್ಲೂ ಕೂಡ ಹೇಳ್ತಾ ನಿಷ್ಕಾಮ. ನಿಷ್ಕಾಮ ಅಂದ್ರೆ ದೇವರಿಂದ ಏನೂ ಬೇಡದೆ ದೇವರೇ ಬೇಕು ಎಂಬ ಬಯಕೆಯಿಂದ ಭಜನೆ. ಅಷ್ಟಾದ್ರೆ ಸಾಲದು. ಅಸ್ವತಂತ್ರ ನಾನು, ಸ್ವತಂತ್ರ ನೀನು ಅಂತ ಇಷ್ಟು ಭಜನೆ ಮಾಡಿದ್ರು ನಾ ಮಾಡಿದೆ ಎಂದು ಗೋವಿಂದ. ಅದಕ್ಕೆ ಅಸ್ವಾತಂತ್ರ್ಯ ಜ್ಞಾನ ಪೂರ್ವಕ, ಭಗವಂತನ ಸ್ವಾತಂತ್ರ್ಯ ಜ್ಞಾನ ಪೂರ್ವಕ, ನಾನು ಅಸ್ವತಂತ್ರ ಎಂಬ ಜ್ಞಾನ ಪೂರ್ವಕ, ದೇವರಿಂದ ಏನೂ ಬೇಡದೆ ದೇವರೇ ಸಾಕು, ನಿನ್ನ ಕರುಣೆಯೇ ಬೇಕು ಅಂತ ಭಜನೆ ಮಾಡುವುದೇ ನಿಷ್ಕಾಮದಲ್ಲಿ ಭಜಿಸಿ. ನೀರೆರದು ಸುಖಬಡು, ನೀರೆರದು ಅಂದ್ರು ಇದೆಲ್ಲ ಅರ್ಥ ಆಗಲ್ಲ. ನೀರು ಎಲ್ಲಿಗೆ ಹಾಕ್ಬೇಕು? ನೀರು ಎರೆಯೋದು ಯಾವುದಕ್ಕೆ? ಗಿಡಕ್ಕೆ. ಗಿಡಕ್ಕೆ ಶಬ್ದ ಬಳಸೋದು ನೀರೆರೆದು ಸುಖಬಡು ಅಂದ್ರು. ಅಂದ್ರೆ ಈ ತರ ಚಿಂತನೆ ಮಾಡ್ತಾ ಇದ್ರೆ ನಮ್ಮಲ್ಲಿ ಭಕ್ತಿ ಎಂಬ ಬೀಜ, ಅದಕ್ಕೆ ನೀರೆರೆದು ಈ ಧ್ಯಾನದ ಬೀಜದ ಧ್ಯಾನದ ನೀರೆರೆದು ಆ ಭಕ್ತಿ ಚೆನ್ನಾಗಿ ದಿನೇ 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 ಬೆಳೀತಾ ಇರುತ್ತೆ. ಚೂರು ಬೀಜ ಅದಕ್ಕೆ ನೀರು ಹಾಕಿದ್ರೆ ಏನಾದ್ರು ಕಾಣತ್ತ? ಬರೇ ಮಣ್ಣಿರುತ್ತೆ ಅಷ್ಟೇ, ಏನಿರಲ್ಲ. ಸ್ಟಾರ್ಟಿಂಗ್ ಧ್ಯಾನ ಆಗಿರುತ್ತೆ ಅಂತ ಆದ್ಮೇಲೆ ನೋಡಿ ಚೆನ್ನಾಗಿರುತ್ತೆ. ನೋಡಿ ಬೀಜ ಹಾಕಿರ್ತೀವಿ, ಒಳಗಿನ ಮೇಲೆ ನೀರು ಹಾಕಿರ್ತೀವಿ, ಎರಡು ದಿವಸ ಆಯ್ತು, ಮೂರು ದಿವಸ ಆಯ್ತು, ಏನಿಲ್ಲ. ಒಂದು ವಾರದವರೆಗೂ ಬರೀ ನೀರು ಹಾಕೋದಷ್ಟೇ ಹೊರತು ಏನಿಲ್ಲ. ಎಲ್ಲ ನೋಡಿ ಹೀಗೆ ನೋಡ್ತಾ ಇರ್ತೀನಿ. ಆದ್ರೆ ಒಂದ್ ಫೈನ್ ಡೇ ಅರ್ಲಿ ಮಾರ್ನಿಂಗ್ ಒಂದ್ ಚಿಕ್ಕ ಟಿಸಿಲು ಹೊಡೆದಿದ್ರೆ ಅದು ಎಷ್ಟು ಖುಷಿ ಆಗತ್ತದ ನೋಡಿದ್ರೆ, ಅಪ್ಪ ಬಂತಲ್ಲ ಅಂತೇಳಿ. ಹಾಗೆ ನಮ್ಮಲ್ಲೂ ಭಕ್ತಿ ಒಡೆಯುತ್ತೆ. ಅದು ಬೆಳೀತಾ 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 ನೀರು ಹಾಕ್ತಾ ಇರಿ, ಚೆನ್ನಾಗಿ ಬಂದು ಗಿಡ ಆಗಿ ಫಲ ಕೊಡೋವರೆಗೂ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ಫಲ ಉಂಡೆ ಹಾ ಹೌದಯ್ಯ, ಆ ಸುಖ ಸ್ವಾಮಿ ಕೊಡತಾನೆ. ನಿಷ್ಕಾಮದಲ್ಲಿ ಭಜಿಸಿ ನೀರೆರೆದು ಸುಖ ಬಡು, ನಿಷ್ಕಳಂಕ ರೂಪ ವಿಜಯ ವಿಠಲರೇಯ. ಕಳಂಕರಹಿತನಾಗಿರ್ತಕ್ಕಂಥ ಸ್ವಾಮಿ ಶ್ರೀಹರಿ ಎಂದು ಚಿಂತನೆ ಮಾಡು, ನೀನು ಕಳಂಕ ರಹಿತನಾಗು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಿಷ್ಕಳಂಕ ಅಂದ್ರೆ ನಿರ್ದೋಷ, ಸುಖಪೂರ್ಣ. ಅದಕ್ಕೆ ಇಡೀ ಭಗವಂತನನ್ನ ಚಿಂತನೆ ಮಾಡು ಎರಡೇ, ಜ್ಞಾನ ಪೂರ್ಣ ಸುಖಪೂರ್ಣ ದೋಷರಹಿತ, ದೋಷರಹಿತ ಗುಣಪೂರ್ಣ, ದೋಷರಹಿತ ಗುಣಪೂರ್ಣ, ಅದನ್ನೇ ಚಿಂತನೆ ಕೊಡ್ತಾ ಇದ್ದಾರೆ. ಹಾಗಾದರೆ ಭಗವಂತನ ವಿಶೇಷವಾಗಿ ಚಿಂತನೆ ಮಾಡುವಾಗ ಯಾವ ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು, ಗುಣವನ್ನು ಚಿಂತನೆ ಮಾಡಬೇಕು? ನಿಷ್ಕಳಂಕ, ಕಳಂಕ ಇಲ್ಲದವ ಅಂತ ಚಿಂತನೆ ಮಾಡು. ನಿನ್ನ ಧ್ಯಾನ ಕಳಂಕ ಇಲ್ಲದೆ ಬರುತ್ತಯ್ಯ. ಅದೆಷ್ಟೇ, ಯಾವುದು ಬೇಕೋ ಭಗವಂತನನ್ನ ಆ ರೀತಿ ಚಿಂತನೆ ಮಾಡ್ತಾ ಬರಬೇಕು ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.